कर्तव्या न कर्तव्या कर्तव्यौति पूर्वस्पर्शः प्रमाणाभावः
सर्वगुणोपसंहारे विधिरस्ति इत्युक्तमस्ति अनुपसंहारेऽपि मोक्षप्राप्तेरुक्तत्वात् फलांतरस्य च अनपेक्षितत्वात् व्यर्थविधेश्च अनवधेयत्वात् न च सर्वगुणोपसंहारे विधिरस्ति इति उक्तमस्ति ಎಲ್ಲ ಗುಣಗಳನ್ನು ಉಪಸಂಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಧಿ ಇಲ್ಲ ಅಂತ ಹೇಳಿದಿರಿ. ಅನುಪಸಂಹಾರೇಪಿ ಮೋಕ್ಷ ಪ್ರಾಪ್ತೆಯೇ ಮುಕ್ತತ್ವಾತ್, ಎಲ್ಲಾ ಗುಣಗಳನ್ನು ಚಿಂತನೆ ಮಾಡದೆ ಉಪಾಸನೆ ಮಾಡದೆ ಹೋದರೂ ಕೂಡ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ ಮೇಲೆ ನಮಗೆ ಫಲಾಂತರಸ್ಯ ಚ ಅನಪೇಕ್ಷಿತತ್ವ, ಮೋಕ್ಷ ನಮಗೆ ಬೇಕಾಗಿದೆ, ಬೇರೆ ಫಲ ಬೇಕಾಗಿಲ್ಲ, ಎಲ್ಲ ಗುಣ ಉಪಾಸನೆ ಮಾಡದೆ ಹೋದರೂ ಕೂಡ ಮೋಕ್ಷ ಆಗುತ್ತೆ, ನಾಲ್ಕು ಗುಣ ಮಾಡಬಹುದು ಅಂತ ಹೇಳಿದ್ದೀರಿ. ಅಂದಮೇಲೆ ಹೆಚ್ಚು ಗುಣ ಮಾಡಬೇಕಾಗಿಲ್ಲ. ಅದಕ್ಕೆ ವ್ಯರ್ಥ ವಿಧೇಶ್ಚ ಅನವಧೇಯತ್ವಾತ್, ಯಾವುದಕ್ಕೆ ಫಲ ಇಲ್ಲ ಅಂತ ವಿಧಿಗೆ ಅರ್ಥ ಇಲ್ಲ. ಯಾವುದೇ ವಿಧಿಗೆ ಏನಿರಬೇಕು? ಒಂದು ಫಲ ಇರಬೇಕು. ವಿಧಿ ಅಂದ್ರೆ ಏನು? ಮಾಡು ಅಂತ ಹೇಳೋದು. ಮಾಡೋದಕ್ಕೆ ಏನಿರಬೇಕು? ಯಾವಾಗಲೂ ಒಂದು ಫಲ ಇರಬೇಕು. ಈ ರೀತಿ ಫಲ ಇಲ್ಲ ಅಂತ ಹೇಳಿದ ಮೇಲೆ ಮೋಕ್ಷ ಅನ್ನೋ ಫಲಕ್ಕೆ ನಾಲ್ಕು ಗುಣ ಸಾಕು. ಬ್ರಹ್ಮದೇವರಿಗೆ ಪೂರ್ತಿ ಗುಣ, ಮಧ್ಯದ್ದು ಬೇಕಾಗಿಲ್ಲ ಅಂತ ಯಾಕೆ ಹೇಳಬಾರದು ಅಂತ ಕೇಳಿದ್ರೆ, ತನ್ನ ಗುಣಾನಾಂ ನಾನಾ ಸ್ಥಾನೀಯು ಮುಕ್ತತ್ವೇನ ತದಭಿಧಾರಸ್ಯ ಉಪಸಂಹಾರಾರ್ಥತ್ವ ಅಭಾವಾತ್. ಇನ್ನೇನು ಹೇಳಬಹುದು ನೀವು? ಯದುಪ್ಯುಕ್ತಂ ಸರ್ವವಿದ್ಯಾನಾಂ ಭಗವದ್ಗುಣಾಭಿಧಾಯಕತ್ವಾತ್ ತದುಪಸಂಹಾರ ಕರ್ತವ್ಯ ಇತಿ ಚ ಇತಿ ತನ್ನ. ಎಲ್ಲಾ ವಿದ್ಯೆಗಳು ಕೂಡ ಭಗವದ್ಗುಣಾಭಿಧಾಯಕವಾಗಿರೋದ್ರಿಂದ, ಭಗವಂತನ ಗುಣಗಳನ್ನೇ ತಿಳಿಸೋದ್ರಿಂದ ರೂಪಸಂಹಾರ ಕರ್ತವ್ಯ ಅಂತಲೂ ಹೇಳಬಹುದು. ತನ್ನ ಅದು ಸರಿಯಲ್ಲ. ಗುಣಾನಾಂ ನಾನಾ ಸ್ಥಾನೀಯು ಮುಕ್ತತ್ವೇನ ತದಭಿಘಾತ ತದಭಿಧಾನಸ್ಯ ಉಪಸಂಹಾರಾರ್ಥತ್ವಭಾವಾತ್. ಗುಣಗಳನ್ನು ಒಂದೇ ಕಡೆ ಹೇಳಿಲ್ಲ, ನಾನಾ ಸ್ಥಾನೇಶು ಮುಕ್ತತ್ವೇನ ಬೇರೆ ಬೇರೆ ಕಡೆ ಎಲ್ಲ ಹೇಳಿದ್ದಾರೆ. ಬೇರೆ ಬೇರೆ ಕೇಳಿ ಹೇಳುವ ಉದ್ದೇಶ ಅಂದಮೇಲೆ ತದಭಿಧಾನಸ್ಯ ಉಪಸಂಹಾರಾರ್ಥತ್ವ ಅಭಾವ. ಎಲ್ಲ ಒಂದೇ ಕಡೆ ಹೇಳಿದ್ರೆ ಉಪಸಂಹಾರ ಮಾಡಬಹುದು ಅಂತಾಗೋದು. ಎಲ್ಲೆಲ್ಲೋ ಒಂದೊಂದು ಕಡೆ ಹೇಳಿರೋದ್ರಿಂದ ಅದು ಉಪಸಂಹಾರಕ್ಕೆ ಅಂತ ಅರ್ಥ ಅಲ್ಲ. ಗುಣಾಭಿಧಾನಸ್ಯ ಉಪಸಂಹಾರಾರ್ಥತ್ವೇ ವಾಕ್ ಸರ್ವೋಪಿ ಏಕತ್ರೈವ ಉಚ್ಚೇರನ್. ಗುಣಾಭಿಧಾನಸ್ಯ ಉಪಸಂಹಾರಾರ್ಥತ್ವೇ, ಎಲ್ಲಾ ಗುಣಗಳನ್ನು ಹೇಳತಕ್ಕಂಥ ಉದ್ದೇಶ ಉಪಸಂಹಾರವೇ ಆಗಿದ್ರೆ ಸರ್ವೇಪಿ ಏಕತ್ರೈವ ಉಚ್ಚೇರ, ಎಲ್ಲವೂ ಕೂಡ ಒಂದೇ ಕಡೆ ಹೇಳಬೇಕಾಗಿತ್ತು. ಆ ರೀತಿ ಹೇಳಿಲ್ಲ, ಎಲ್ಲೆಲ್ಲ ಒಂದೊಂದು ಹೇಳಿದ್ದಾರೆ ಅಂದಮೇಲೆ ಗುಣಸಂಹಾರ ವೇದಗಳಿಗೆ ಅಭಿಪ್ರೇತವಲ್ಲ. ಉಕ್ತಂಚ ವೈಫಲ್ಯಂ, ಇನ್ನು ವ್ಯರ್ಥ ಅಂತ ಹೇಳಿಬಿಟ್ಟಿದೆ. ಮೋಕ್ಷ ಆಗತ್ತೆ ಅಂತ ಹೇಳಿದ್ರೆ ಮತ್ತೆ ಯಾಕೆ ಶ್ರಮ ಪಡಬೇಕು? ಹೆಚ್ಚು ಮಾಡಿದ್ದೆಲ್ಲ ವ್ಯರ್ಥ. ಯದಪಿ ಪ್ರಕರಣ ಭೇದಾತ್ ಅನುಪಸಂಹಾರ ಇತಿ ತದಪಿ ಅಯುಕ್ತಂ. ಇನ್ನೇನು ಹೇಳಬೇಕು? ಪ್ರಕರಣ ಭೇದ ಆದ್ದರಿಂದಾಗಿನೇ ಅನುಪಸಂಹಾರ ಒಂದೇ ಕಡೆ ಹೇಳಿಲ್ಲ ಅಂತ ಹೇಳಬಹುದು ನೀವು, ಅದು ಸರಿಯಲ್ಲ. ಪ್ರಕರಣೇಶು ಏತಾವದೇವ ಉಪಾಸ್ಯವಿತಿ ಉಕ್ತ್ಯಭಾವ, ಯಾವುದೇ ಪ್ರಕರಣಗಳಲ್ಲೂ ಕೂಡ ಏತಾವದೇವ ಉಪಾಸ್ಯಂ, ಇದು ಉಪಾಸನೆ ಮಾಡಲೇಬೇಕು ಈ ರೀತಿ ಅಂತ ಹೇಳಿ ಉಕ್ತಿಯನ್ನು ಹೇಳಿಲ್ಲ. ಅತಃ ಸರ್ವಗುಣೋಪಸಂಹಾರ ಅನುಪಸಂಹಾರ ಯೋಹೋ ಅಯೋಗಾತ್ ನಾ ಉಪಾಸನಂ ಯುಕ್ತಮಿತಿ. ಈಗ ಸರ್ವಗುಣ ಉಪಸಂಹಾರ ಮತ್ತು ಸರ್ವಗುಣ ಅನುಸಂಹಾರಗಳು ಉಪಯೋಗ ಇಲ್ಲ, ಅಯೋಗ ಕೂಡೋದಿಲ್ಲ, ಆದ್ದರಿಂದ ಉಪಾಸನಂ ನಾ ಯುಕ್ತಂ, ಉಪಾಸನೆ ಎಂಬುದು ಯುಕ್ತವಲ್ಲ ಅಂತ ಅವನು ವಾದ. ಇದಿಷ್ಟು ಪೂರ್ವಪಕ್ಷೀಯ ಅಭಿಪ್ರಾಯ. ಸಿದ್ಧಾಂತಯತ್ ಅಧಿಕರಣ ತಾತ್ಪರ್ಯಮಃ ಉಪಸಂಹಾರೇತಿ, ಅದಕ್ಕೆ ಹೇಳ್ತಾರೆ ಸಿದ್ಧಾಂತ ಹೇಳತಕ್ಕಂಥ ಅಧಿಕರಣ ಆ ಸೂತ್ರ ಅದಕ್ಕೆ ತಾತ್ಪರ್ಯ. ಸರ್ವಗುಣೋಪಸಂಹಾರ ಅನುಪಸಂಹಾರ ಯೋಹೋ ಕರ್ತವ್ಯತ್ವೇ ಪ್ರಮಾಣಮಃ ಅಸ್ಮಿನ್ ಅಧಿಕರಣೇ ಸೂತ್ರಕೃತ ಇತ್ಯರ್ಥಃ. ಸರ್ವಗುಣೋಪಸಂಹಾರ ಅನುಪಸಂಹಾರ ಯೋಹೋ ಕರ್ತವ್ಯತ್ವೇ, ಎಲ್ಲಾ ಗುಣ ಉಪಸಂಹಾರವನ್ನು ಮಾಡಲೇಬೇಕು ಅರ್ಹತೆ ಇದ್ದವರು, ಅಶಕ್ತರು ಬೇಡ ಅಂತ ಹೇಳೋ ವಿಚಾರವನ್ನ ಪ್ರಮಾಣ ಕೊಟ್ಟು ಹೇಳುತ್ತಾರೆ ಸೂತ್ರಕಾರರು ಅಧಿಕರಣದಲ್ಲಿ. ಆಧ್ಯಾನಾಯ ಪ್ರಯೋಜನಾಭಾವಾತ್, ಅನುಪಸಂಹಾರ ಅಂತ ಹೇಳಿತ್ತಲ್ಲ, ಉಪಸಂಹಾರ ಅಂದ್ರೆ ಎಲ್ಲ ಅನುಸಂಧಾನಕ್ಕೆ ತರೋದು, ಉಳಿದಂದ್ರೆ ತಿಳ್ಕೊಳ್ಳೋದು, ಉಪಸಂಹಾರ ಮಾಡದೆ ಇರೋದು. ಸರ್ವಗುಣ ಉಪಸಂಹಾರ ಸೂತ್ರ ತತ್ರ ಉಪಸಂಹಾರ ಪ್ರಮಾಣ ದರ್ಶನಾರ್ಥಂ ಸೂತ್ರಂ ಪಠಿತ್ವಾ ವ್ಯಾಚಷ್ಟೇ. ಅದಕ್ಕೆ ಅಧ್ಯಯನಾಯ ಇತಿ, ಅಧಿಕರಣದ ಅಷ್ಟೆಲ್ಲ ವಿಚಾರ ಬಂದಿದೆ. ಮೊದಲಿಗೆ ತತ್ರ ಉಪಸಂಹಾರ ಪ್ರಮಾಣ ದರ್ಶನಾರ್ಥಂ ಸೂತ್ರಂ ಪಠಿತ್ವಾ ವ್ಯಾಚಷ್ಟೆ, ಉಪಸಂಹಾರ ಆದಷ್ಟು ಮಾಡಬೇಕು ಅಂತ ಹೇಳತಕ್ಕಂತಹ ಸೂತ್ರವನ್ನು ಉಲ್ಲೇಖ ಮಾಡ್ತಾರೆ. ಆಧ್ಯಯನಾಯ, ಎಲ್ಲಾ ಗುಣಗಳನ್ನು ಹೇಳಿರೋದು ಯಾತಕ್ಕೋಸ್ಕರ? ಆಧ್ಯಯನಾಯ, ಆಧ್ಯಯನಾರ್ಥಂ, ಧ್ಯಾನಕ್ಕೋಸ್ಕರವಾಗಿ, ಬೇರೆ ಕಾರಣದಿಂದ ಅಲ್ಲ ಅಂತ ವಾಕ್ಯ ಬಂದ ಮೇಲೆ ಉಪಸಂಹಾರ ಪ್ರಯತ್ನ ಪಡಲೇಬೇಕು ಅಂತಾಯ್ತು. ತತ್ರ ಉಪಸಂಹಾರ ಪ್ರಮಾಣ ದರ್ಶನಾರ್ಥಂ ಸೂತ್ರಂ ಪಠಿತ್ವಾ ವ್ಯಾಚಷ್ಟೇ ಆಧ್ಯಯನಾಯೇತಿ ಕರ್ತವ್ಯ ತಾವದ್ ಉಪಸಂಹಾರ. ಅರ್ಥ, ಎಲ್ಲಾ ಗುಣಗಳ ಉಪಸಂಹಾರವನ್ನು ಸಾಧ್ಯವಾದಷ್ಟು ಮಾಡಬೇಕು. ಸರ್ವವಿದ್ಯಾನಾಂ ಭಗವನ್ನಾಮತ್ವೇನ ತದ್ಗುಣಾಭಿಧಾಯಕತ್ವಾತ್ ಗುಣಾಭಿಧಾನಸ್ಯ ಅಶೇಷ ಗುಣೋಪಸಂಹಾರ ಪೂರ್ವಕ ಧ್ಯಾನಾರ್ಥತ್ವಾದಿತಿ ಭಾವ. ಎಲ್ಲಾ ವಿದ್ಯೆಗಳು ಭಗವಂತನ ನಾಮ, ಪ್ರತಿಯೊಂದು ನಾಮನು ಭಗವದ್ಗುಣಾಭಿದಾಯಕ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ಪ್ರತಿಯೊಂದು ನಾಮ ಹೇಳೋದು ಅಂದ್ರೆ ಗುಣ ಅನುಸಂಧಾನ ಮಾಡೋದು ಅಂತ ಅರ್ಥ. ಅದು ಸಿಂಪಲ್ ನಮ್ಗೆ ಎಲ್ಲಿ ಅರ್ಥ ಆಗುತ್ತೆ? ಕ್ವಾಲಿಫಿಕೇಶನ್ ಹಾಕಿರ್ತಾರೆ. ಒಂದೊಂದಕ್ಕೂ ಅರ್ಥ ಇಲ್ಲದವರು ಯಾಕೆ ಹಾಕ್ಬೇಕು ಕ್ವಾಲಿಫಿಕೇಶನ್ನ? ಪ್ರತಿಯೊಂದು ಕ್ವಾಲಿಫಿಕೇಶನ್ ಏನ್ ಅರ್ಥ ಇದೆ? ಆ ಕ್ವಾಲಿಫಿಕೇಶನ್ ಅವರಲ್ಲಿದೆ ಅಂತ ಅರ್ಥ. ಕ್ವಾಲಿಫಿಕೇಶನ್ ಅಂದ್ರೆ ಗುಣ, ಆಯಾ ಗುಣ ದೇವರಲ್ಲಿ ಇದೆ ಅಂತ ಅರ್ಥ. ಆ ಗುಣ ಉಪಸಂಹಾರ ಮಾಡಬೇಕು ಅಂತ ತಾತ್ಪರ್ಯ. ಭಾವ ಧ್ಯಾನಾರ್ಥತ್ವಾದ್ ಸರಿ ಇದೆಯಲ್ಲ. ಯಾವುದಕ್ಕೆ? ಪೂರ್ವಕ ಧ್ಯಾನಾರ್ಥತ್ವಾದ ಇದ್ರೆ ತಪ್ಪಿಲ್ಲ. ಪೂರ್ವಕ ಬರಬಹುದು ಇಲ್ಲ ಇಲ್ಲ ಇಲ್ಲ, ಹಾಗೆ ಮಾಡಿದ್ರು ಸಮಾಸನೆ ಇದು. ಪೂರ್ವೋಕ್ತ ಧ್ಯಾನ ಅಂಬುದು ಸಮಾಸನೆ. ತ್ವಾತ್ ಬಂದು ಬಂದಿದೆ ಎಲ್ಲಿ ಬಂದಿದೆ? ಅದೀಗ ಎಲ್ಲಿ ಬಂದಿದೆ ದಾವತ್? ಈಗ ಕೊನೆಗೆಂದ್ರೆ ಇಲ್ಲಿ ಅಲ್ಲಿ ಧ್ಯಾನಾರ್ಥತ್ವಾತ್ ಇತಿ ಭಾವ ಬಿಡಿಸ್ಬೇಕಲ್ಲ. ದಾವತ್ ಬೇಕಿಲ್ಲ ಅದಕ್ಕೆ, ಬರೀ ದಾ ಇದ್ರೆ ಸಾಧ್ಯ. ಇತಿ ದಾವತ್ ಇರಬಾರ್ದಲ್ಲಿ ಅಲ್ಲ, ಒತ್ತೇ ಇಲ್ಲ ಅಲ್ಲಿ. ಧ್ಯಾನಾರ್ಥತ್ವಾತ್ ಇತಿ ಭಾವ ದಿ ಇದ್ರೆ ಈತಿ ಬಿಡಿಸ್ಕೋಬೇಕಷ್ಟೇ, ಇನ್ನೊಂದು ಒತ್ತು ಬರಬಾರ್ದು ಅಷ್ಟೇ. ಅದಕ್ಕೆ ದಿ ಇರಬೇಕು, ಅದಕ್ಕೆ ದಾವತ್ ಇರಬಾರ್ದು. ಪೂರ್ವಕ ಧ್ಯಾನಾರ್ಥ ಸಮಾಸ ಅಲ್ಲದು, ಪೂರ್ವಕ ಧ್ಯಾನಾರ್ಥತ್ವಾತ್ ಇತಿ. ಇದು ಸಂಧಿ, ಇದು ಸಂಧಿ ಬೇರೆ ಸಮಾಸ ಬೇರೆ. ತಕಾರಕ್ಕೆ ತಕಾರ ಬರೋದಕ್ಕೆ ಏನಂತಾರ ಅದಕ್ಕೆ? ಅದೇ ತಕಾರ ತಕಾರ ಸಂಧಿ ಅದು ಒಂದು. ತಾ ಹೋಗಿ ಏನಾಯ್ತು ಅಲ್ಲಿಗೀಗ? ದಾ ಆಯ್ತು ಅಷ್ಟೇ, ಆಗಲ್ಲ. ಇತಿ ಮುಗಿದೋಯ್ತು. ಇತಿ ಅಂದ ಮೇಲೆ ಅಲ್ಲೇನಿದೆ ಬಿಡಿಸ್ಕೋಬೇಕಾದ್ರೆ ಧ್ಯಾನಾರ್ಥತ್ವಾತ್ ಮುಗಿತು. ಇತಿ ಅಂತಿದೆ, ತಾ ಮುಂದೆ ಈ ಬಂತು. ಏನ್ ಸಂಧಿ ಆಯ್ತು ಈಗ? ತಾ ಹೋಗಿ ಏನಾಯ್ತು? ಅದೇ ಅದೇ ಆಗಿರೋದು ಈಗ. ಅದೇ ಸರಿ, ಕೊಡಿ ಇಲ್ಲಿ ಏನೇ ನೋಡಂತೆ. ನಮ್ ಪುಸ್ತಕನ ಇರೋದು ನಿಮ್ ಹತ್ರ? ಈ ಪುಸ್ತಕನ ಇದೆ, ಬೇರೆ ಪುಸ್ತಕ ಇದೆಯಾ? ಇದೇ ಪುಸ್ತಕ ಆದ್ರೆ ಇಲ್ಲಿ ಹಾಗೆ ಇದೆ. ಯಾವ್ದಾದ ಕೊಡಿ, ಏನಂತ ಬಿಡಿಸಿದ ತಪ್ಪು ಬಿಡಿಸ್ಬಾರ್ದಾಗೆ ಆ ರೀತಿ ಬಿಡಿಸ್ಬಾರ್ದು. ತಾ ಬಿಡಿಸಿ, ತಾ ಬಿಡಿಸಿ ಉಪಸಂಹಾರ ಕರ್ತವ್ಯ. ತಾವತ್ ಉಪಸಂಹಾರ ಅಂತ
ಮಾಡೋದು.
ತಾವತ್ ಉಪಸಂಹಾರ ಕೂಡಿಸ್ತಾ ತಾವದ್ ಉಪಸಂಹಾರ ಅಡ್ನಾಡಿ ಆ ಕಡೆ ಈ ಕಡೆ ಬಿಡಿಸ್ಬಾರ್ದು. ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ನೆಕ್ಸ್ಟ್ ಗುಣಾಭಿಧ ಅಂದ್ರೆ ಯಾವುದೇ ನಾಮನು ಒಂದು ಗುಣ, ಯಾವುದೇ ಗುಣನು ಉಪಸಂಹಾರಕ್ಕೆ ಹೇಳೋದು ಹೇಳಿಲ್ಲ. ಯಾವುದೇ ಒಂದು ಅಡಿಗೆ ಪದಾರ್ಥ ಬಡಿಸೋದು ಅದಕ್ಕೆ ಊಟ ಮಾಡ್ಲಿಕ್ಕೆ. ಸೊ ಯಾವುದೇ ಗುಣ ಹೇಳೋದೆ ಅದಕ್ಕೆ ಉಪಸಂಹಾರ ಮಾಡಿ. ಸುಮ್ಮನೆ ಹೇಳ್ಕೊಂಡ್ರೆ ಅರ್ಥ ಏನದ್ರೊಳಗೆ? ಕ್ವಾಲಿಫಿಕೇಶನ್ ಕೇಳಿರ್ತಾರೆ. ಕ್ವಾಲಿಫಿಕೇಶನ್ ಎರಡು ವಿಧ. ಈಗ ಅವನು ಮಿನಿಮಮ್ ಎಂ ಎ ಅಂತ ಕೇಳ್ಬಿಟ್ಟಿರ್ತಾನೆ, ಎಂ ಎ ಇರಲೇಬೇಕು, ಅದ್ರ ಮಾಡೋದಿಲ್ಲ. ಎಕ್ಸ್ಟ್ರಾ ಮಾಡಿರ್ತಾನೆ, ಅದನ್ನೇನು ಮಾಡ್ಬೋದು ಬೇಕಾದ್ರೆ? ಸರ್ಟಿಫಿಕೇಟ್ ಇಸ್ಕೋಬಾರ್ದು ಅಂತಿಲ್ಲ, ಅದು ಓದಬಾರ್ದು ಅಂತಿಲ್ಲ. ಬಟ್ ಅದೇನಲ್ಲ, ಕ್ವಾಲಿಫಿಕೇಶನ್ ಮಸ್ಟ್ ಅಲ್ಲ. ಗೊತ್ತಾಯ್ತಾ? ಕೆಲವಕ್ಕೆ ಏನಾಗುತ್ತೆ, ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಡಿಸೈರೇಬಲ್ ಅಂತ ಆಗ್ಬಿಟ್ರೆ ಏನಾಯ್ತಾಗ? ಕೌಂಟ್ ಆಗುತ್ತೆ. ಡಿಸೈರೇಬಲ್ ಅಂದ್ರೆ ಕೌಂಟ್ ಆಗುತ್ತೆ. ಅನ್ನೆಸರಿ ಇದ್ರೆ ಏನ್ ಮಾಡ್ತಾನ ಅವನು? ಕೇಳೋದಕ್ಕೆ ಹೋಗೋದಿಲ್ಲ. ಅನ್ನೆಸರಿ ಬೇರೆ, ಕಂಪಲ್ಸರಿ ಬೇರೆ, ಆಮೇಲೆ ಡಿಸೈರೇಬಲ್ ಬೇರೆ. ಮೂರ್ನಾಲ್ಕು ವೆರೈಟಿ ಇದೆ ಗುಣಗಳೆಲ್ಲ. ಯಾವ್ದು ಎಷ್ಟು ತಿಳ್ಕೊಂಡ್ರು ಡಿಸೈರೇಬಲ್ ಅರ್ಥ ಆಯ್ತು. ಮಿನಿಮಮ್ ಮಾತ್ರ ಎಷ್ಟು? ನಾಲ್ಕು ಬರಲೇಬೇಕು. ಉಳಿದೆಲ್ಲ ಏನೋ ಡಿಸೈರೇಬಲ್, ವೇಸ್ಟ್ ಅಲ್ಲ ಡಿಸೈರೇಬಲ್. ಬ್ರಹ್ಮದೇವರಿಗೆ ಅವೆಲ್ಲ ಕೂಡ ಇದೇ ತಿಳಿತಾ ಇದ್ದ ಪೂರ್ಣ ಗುಣ ಉಪಸಂಹಾರ. ಅನೇಕ ಅರ್ಥ ಉಂಟು. ಊಟ ಬಡಿಸಿರ್ತಾರೆ, ಕೆಲವು ತಿರ್ಲಿಲ್ಲ ಅವನು ಪರವಾಗಿಲ್ಲ, ಕೆಲವು ತಿರ್ಲಿಲ್ಲ ತಿನ್ನಕ್ಕಾಗಲಿಲ್ಲ ಯಾವುದೋ ಕಾರಣದ ಎಲ್ಲ ರೋಗ ಅಂತ ಗೊತ್ತಿದ್ದಿಲ್ಲ, ಎಲ್ಲ ಬಡಿಸ್ಬಿಟ್ಟಿದ್ರು ಪಾಪ. ಕೂತ್ಕೊಂಡು ಆಮೇಲೆ ನೋಡ್ತಾನೆ ಈಗ ತಿರ್ಲಿಲ್ಲ, ದೋಷ ಅಲ್ಲ ಅದು. ಗೊತ್ತಾಯ್ತಾ? ಬಟ್ ಬಡಿಸ್ತಾ ಹೋದ್ರೆ ಬಡಿಸೋರು ದೋಷ ಅದು. ಇವರೇ ತಿರ್ಲಿಕ್ಕಿಲ್ಲ ಅಂತ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ರೆ ಒಂದೊಂದು ಅರ್ಕೋ ಈ ರೋಗ ಇರ್ಬೋದು, ಆ ರೋಗ ಇರ್ಬೋದು, ಯಾವ್ದು ಬಡಿಸ್ತಾ ಹೋಗ್ಬಿಟ್ರೆ ಕೊನೆಗೆ ಏನಾಯ್ತು? ಊಟನೇ ಆಗೋದಿಲ್ಲ. ಅದಕ್ಕೆ ಕೆಲವನ್ನ ಮಾತ್ರ ಪ್ರಾಣಾವತಿ ಮಾತ್ರ ತಗೊಳ್ದಿದ್ದೀನಿ, ಅದು ಕಂಪಲ್ಸರಿ. ಅದು ಅವ್ರು ಎಷ್ಟೇ ತಿರ್ಲಿ ಏನ್ ಮಾಡ್ಬೇಕು ಅದಕ್ಕೆ? ಪ್ರಾಣಾವತಿ ಚಿತ್ರಾವತಿ ಪ್ರಾಣಾವತಿ ಎಂಬುದು ಕಂಪಲ್ಸರಿ. ಹಾಗೆ ಉಪನೀತರಾದವರಿಗೂ ಕಂಪಲ್ಸರಿ ಅಂತ ಪ್ರಶ್ನೆ ಬಂದಾಗ ಹಿಡಿತಾ ಇಷ್ಟೇ ತಿನ್ಬೇಕು ಅಂತಿಲ್ಲ, ಬಟ್ ಅಷ್ಟು ಬಡಿಸಿರೋದು ಮಾತ್ರ ಯಾತಕ್ಕೆ? ತಿನ್ಲಕ್ಕೆ. ಇವರು ಯೋಗ್ಯತೆ ಇಲ್ಲದವ್ರು ಏನ್ ಮಾಡಬಹುದು? ತಿಂದೇ ಇರಬಹುದು. ಆದ್ರೆ ಬಡಿಸಿರೋದು ಮಾತ್ರ ಉದ್ದೇಶ ಏನು? ತಿನ್ನೋ ಉದ್ದೇಶ. ಆದ್ರಿಂದ ಇವರಿಗಾಗೋದಿಲ್ಲ ಅಂತ ಗುಣೋಪಸಂಹಾರ ಬಿಟ್ರೆ ತಪ್ಪು. ಆದ್ರೆ ಗುಣೋಪಸಂಹಾರ ಮಾಡೋದು ಮಾತ್ರ ಏನದು? ಒಳ್ಳೇದೇ. ಅದ್ರಲ್ಲಿ ಒಂದ್ಸರಿ ತಿನ್ನೋರು ಕೆಲವರು, ಮತ್ತೆ ಹಾಕ್ಸೋಳೋರು ಕೆಲವರು, ಇನ್ನೊಂದ್ಸರಿ ತಾಳ್ಸೋರು ಕೆಲವರು, ಅಷ್ಟಾಕ್ಸೊಂಡು ಬೈಯೋರು ಕೆಲವರು, ಎಲ್ಲ ಇನ್ನೂ ಹಾಕಿಲ್ಲ ಅಂತ ಹೇಳಿ ಅನೇಕ ವೆರೈಟಿ ಇರ್ತಾರೆ. ಆದ್ರೆ ಹಾಗೆ ಬಡಿಸೋದು ಮಾತ್ರ ಇವನು ಕರ್ತವ್ಯ. ಹಾಗೋ ಆ ರೀತಿಯಲ್ಲಿ ಪ್ರತಿಯೊಂದು ಗುಣದ ಉದ್ದೇಶ ಆಗಿದೆ. ನಾಮ ಅಂದ್ರೆ ಏನು? ಮೈಸೂರು ಪಾಕ್ ಅದೊಂದು ನಾಮ. ತಕ್ಕಂತೆ ಏನಿದೆ ಈಗ? ಒಂದು ಪದಾರ್ಥ ಇದೆ, ಬರೀ ಹೆಸರು. ಸುಮ್ಮನೆ ಮೈಸೂರು ಪಾಕ್ ಆಗ್ಬಿಟ್ಟೆ ಅಂದ್ರೆ ಆಗೋದಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ವಸ್ತು ತೋರಿಸ್ಬೇಕು. ಆಮೇಲೆ ಪರ್ಪಸ್ ಏನು? ತಿನ್ನೋದು. ನಾಮ ದ್ರವ್ಯ, ನಾಮ ಗುಣ, ಉಪಾಸನೆ. ಸೊ ಮೂರು ಇರಲೇಬೇಕಲ್ಲಿ, ಇಲ್ಲದ ಹೋದ್ರೆ ಇಲ್ಲ. ಪ್ರತಿಯೊಂದಕ್ಕೆ ಏನಿದೆ ಸ್ವೀಟ್ ಅಂತ ಕರೆದ ಮಾತ್ರಕ್ಕೇನೆ, ಪ್ರತಿಯೊಂದು ಸ್ವೀಟಲ್ಲಿ ಏನಿದೆ ಒಂದು ವಿಶೇಷಾಂಶ ಇದೆ. ಸೊ ಒಂದೊಂದು ಗುಣದಲ್ಲೂ ನೋಡೋದಕ್ಕೆ ಶೌರ್ಯ ಅಥವಾ ಹೇಳಿದ್ರಲ್ಲ, ಶುದ್ಧಾನಂದವರು ಸಂವಿತ್ವಿತೆ ಬಲಬಹುಲೋದಾರ್ಯ ವಿರ್ಯಾದಿ ದೇಹಂ, ಒಂದೊಂದರಲ್ಲೂ ಕೂಡ ಏನಿದೆ ವಿಶೇಷಾಂಶ ಇರೋದ್ರಿಂದ ಎಷ್ಟು ದುಡ್ಕೊಂಡ್ರು ಕೂಡ ಏನಲ್ಲಿಗೆ ಸಾರ್ಥಕನೇ. ಗುಣಾಭಿಧಾನಸ್ಯ ಧ್ಯಾನಾರ್ಥತ್ವ ಕುತ ಇತ್ಯತಃ ಪ್ರಯೋಜನ ಇದೆ. ಗುಣವನ್ನು ಹೇಳೋದು ಧ್ಯಾನಕ್ಕೋಸ್ಕರ ಅಂತ ಯಾರು ಹೇಳಿದರು ಅಂದ್ರೆ, ಅಧ್ಯಯನಾಯ ಪ್ರಯೋಜನಾಭಾವ, ಬೇರೆ ಪ್ರಯೋಜನ ಇಲ್ಲ ಅದಕ್ಕೆ. ಅದಕ್ಕೆ ಗುಣೋಪಸಂಹಾರೋ ನಿಷ್ಫಲ. ಬಡಿಸೋ ಉದ್ದೇಶ ತಿನ್ನೋದು ಹೇಗೋ, ಹೇಳೋ ಉದ್ದೇಶ ತಿಳಿಯೋದು. ಸುಮ್ಮನೆ ಯಾಕೆ ಹೇಳ್ತಾರೆ? ನಿಷ್ಫಲ ಅಂತ ಯಾಕೆ ಹೇಳಬಾರದು? ನಿಷ್ಫಲ ಅಲ್ಲ. ಅದಕ್ಕೆ ವಿಪ್ರಕಿರಣ ಗುಣಾನುಪಸಂಹೃತ್ಯ ಉಪಾಸಕಸ್ಯ ತದನುಸಾರಿ ಮುಕ್ತವು ಆನಂದಾತಿಶಯ ಲಕ್ಷಣ ಫಲ ಸದ್ಭಾವ. ಅದು ಇಂಪಾರ್ಟೆಂಟ್. ಮುಕ್ತಿಯಲ್ಲಿ ಏನು ಬಂತವರಿಗೀಗ ಆನಂದಾತಿಶಯ ಅಂತ ಫಲ ಬಂತಾದ್ರೆ ಅವನೇನು ವಾದ ಮಾಡಿದ್ದ? ಏನ್ ಮಾಡಿದ್ರೆ ಮುಕ್ತಿಗೆ ಅಷ್ಟೇ ತಾನೇ ಹೋಗೋದು? ಪತ್ತ್ಯಾಕೆ ಅಂತ ಕೇಳಿದ. ಆನಂದ ಅತಿಶಯ ಅಂತ ಪದ ನೋಡಿ ಗೊತ್ತಾಯ್ತು ಅವನಿಗೆ. ಬರೀ ಪಾಸ್ ಆಗೋದು ಬೇರೆ, ರ್ಯಾಂಕ್ ತಗೊಂಡು ಪಾಸ್ ಆಗೋದು ಬೇರೆ. ರ್ಯಾಂಕ್ ತಗೊಂಡು ಪಾಸ್ ಆಗಿದ್ದು ಏನಾಯ್ತು ಅವನಿಗೀಗ? ಕೆಲಸದ ಜಾಸ್ತಿ ಆಗೋಯ್ತು. ಬರೀ ಪಾಸ್ ಆಗೋದ್ರೆ ಎಲಿಮಿನೇಟ್ ಆಗೋದ್ರಿಂದ. ಅದೇ ರೀತಿ ಆನಂದ ಅತಿಶಯ ಅಂತಕ್ಕಂಥ ವಿಶೇಷಾಂಶ ಸಿಗೋದ್ರಿಂದ ಅದು ಕೆಲವು ಕೊಟ್ಬಿಡ್ತಾರೆ. ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇದ್ರೆ ಅಡ್ವಾನ್ಸ್ ಇನ್ಕ್ರಿಮೆಂಟ್ ಜಾಸ್ತಿ ಕೊಟ್ಬಿಡ್ತಾರೆ. ಫಲ ಬಂತೋ ಇಲ್ಲ? ಈಗ ಕೆಲಸ ಸಿಗೋದೇನೆ ಒಂದೇ, ಕೆಲಸ ಸಿಗಲಿಕ್ಕೆ ಫಲ ಬೇಡ. ಆದರೆ ಇನ್ಕ್ರಿಮೆಂಟ್ಗೆ ಪ್ರಮೋಷನ್ಗೆ ಏನು ಬೇಕಾಗಿತ್ತು ಅದು ಬೇಕಾಗಿತ್ತು. ಅದು ಇಲ್ಲದವ್ರಿಗೆ ಸಿಗಲಿಲ್ಲ, ಇದ್ದವರಿಗೆ ಸಿಕ್ತು. ಕೆಲಸದಿಂದ ತೆಗೆದಾಕ್ತಾ ಇರಬಹುದು, ಬಟ್ ಏನು ಸಿಗಲಿಲ್ಲ ಅವನಿಗೆ? ಪ್ರಮೋಷನ್ ಸಿಗಲಿಲ್ಲ. ಆ ಪ್ರಮೋಷನ್ ಅನ್ನೋ ಕಾನ್ಸೆಪ್ಟೇ ಆನಂದ ಅತಿಶಯ. ಯಾವತ್ ಸೇವಾ, ಅದಕ್ಕೆ ಆಧಾರ ಕೊಡ್ತಾರೆ. ವಿಪ್ರಕಿರಣಾನಾಮ್, ವಿಪ್ರಕಿರಣ ಅಂದರೆ ಅಲ್ಲಲ್ಲೇ ಹೇಳಿರ್ತಕ್ಕಂಥ ಗುಣಗಳನ್ನ. ಆಮೇಲೆ ಉಪಸಂವೃತ್ಯ, ಒಟ್ಟು ಕೂಡಿಸಿಬಿಟ್ಟು. ಉಪಾಸಕಸ್ಯ ತದನುಸಾರಿ ಮುಕ್ತವು ತದನುಸಾರಿ ಮುಕ್ತಿ ಆಯಿತು. ಆಮೇಲೆ ಆನಂದಾತಿಶಯ ಲಕ್ಷಣ ಫಲ ಸದ್ಭಾವ, ಆನಂದಾತಿಶಯ ಅಂತಕ್ಕಂಥ ಫಲ ಅದರಲ್ಲಿ ಬಂತು. ಅದಕ್ಕೆ ಆಧಾರ ಏನು ಅಂದ್ರೆ, ಯಾವತ್ ಸೇವಾ ಪರೇ ತತ್ವೇ ತಾವತ್ ಸುಖ ವಿಶೇಷತಾ ಇತಿ ಸ್ಮೃತೇಹೇ. ಯಾವತ್ ಸೇವಾ ಪರೇ ತತ್ವೇ, ಪರಮತತ್ವದಲ್ಲಿ ಪರಮಾತ್ಮನ ವಿಷಯದಲ್ಲಿ ಎಷ್ಟೆಷ್ಟು ಸೇವೆ ಮಾಡ್ತಾನೋ ತಾವತ್ ಸುಖ ವಿಶೇಷತ, ಅಷ್ಟು ಏನ್ ಪ್ರಯೋಜನ ಇದೆ ಅವನಿಗೀಗ? ವಿಶೇಷ ಸುಖ ಇದೆ. ಅದೇ ಆನಂದಾತಿಶಯ ಆದ್ರೂ ಒಂದೇ, ಸುಖ ವಿಶೇಷತ ಆದ್ರೂ ಒಂದೇ. ಇತಿ ಸ್ಮೃತೇಹೇ. ಒಂದ್ಸರ್ತಿ ಒಂದು ನಮ್ಮಲ್ಲೇ ನೋಡಿ, ಒಂದ್ಸರ್ತಿ ಒಂದು ವಾಕ್ಯ ಓದ್ದೆ ಅರ್ಥ ಅದೇನೆ, ಇನ್ನೊಂದು ಮೂರಾಕ್ಷರತೆ ಓದ್ದೆ ಏನಾಯ್ತೀಗ ವಿಶೇಷ ಅರ್ಥ ಗೊತ್ತಾಯ್ತು. ಮತ್ತೆ ಓದ್ದ, ಆ ಪಾಯ್ಪಾಟ್ ಹಾಗೆ ಬಂದ್ವು. ಪುಸ್ತಕ ಇಲ್ಲದೆ ಓದಕ್ಕೆ ಶುರು ಮಾಡ್ದೆ. ಆಮೇಲೆ ಆ ರೀತಿ ಮಾಡಿದಾಗ ಏನಾಯ್ತು, ಎಲ್ಲೋ ಶುರು ಮಾಡಿದಾಗ ನೆನಪಾಯ್ತು, ಇನ್ನೂ ವಿಶೇಷ ಅರ್ಥ ಗೊತ್ತಾಯ್ತು. ಸೊ ಮತ್ತೆ ಮತ್ತೆ ಓದಿದ್ರೆ ಫಲ ಏನೀಗ? ಅರ್ಥ ವಿಶೇಷ ತಿಳ್ಕೊಳಕ್ ಸಾಯ್ತು ಅವ್ರಿಗೆ. ಅರ್ಥ ವಿಶೇಷ ಹೇಗೋ ಆನಂದ ಅತಿಶಯ ಹಾಗೆ. ಸಾಮಾನ್ಯ ಅರ್ಥ ಬೇರೆ, ಅರ್ಥ ವಿಶೇಷ ಬೇರೆ. ಆ ದೃಷ್ಟಿಯಲ್ಲಿದೆ ವಿದ್ಯಾಭಿಧ ವಿದ್ಯಾ ಗುಣಾಭಿಧಾನಸ್ಯ ಧ್ಯಾನಾರ್ಥತ್ವೇ ಸ್ಮೃತಿಂಚಾಹ. ಅತಏವ ವಿಶೇಷ ಫಲಸ್ಯ ದೌರ್ಲಭ್ಯಾಯ ನಾನಾಸ್ಥಾನೇಶು ಉಕ್ತಿರೂಪನ್ನ ಇತಿ. ಆದ್ರಿಂದ ವಿಶೇಷ ಫಲಕ್ಕೆ, ವಿಶೇಷ ಫಲ ಅನ್ನೋದು ತಿಳಿದ ಬೇರೆಯವರಿಗೆ ತಿಳಿದಿಲ್ಲ, ದೌರ್ಲಭ್ಯ, ಎಲ್ಲರಿಗೂ ಕೂಡ ಸಿಗಬಾರದು, ಬೇಕಾದವ್ರು ಮಾತ್ರ ಸಿಗಬೇಕು. ಬೇಕಾದವ್ರ ಹುಡುಕೋತಾರ ಗುಣವಿಶೇಷ ಹುಡುಕೊಂಡು ತಗೋತಾರೆ. ಸಾಮಾನ್ಯರಲ್ಲಿ ಏನ್ ಮಾಡ್ತಾರೆ, ಇದು ಸಾಕೊಂಡು ಬಿಡ್ತಾರೆ. ಇಂಥ ಹುಡುಕೊಂಡು ಮಾಡೋದಕ್ಕೆ ಫಲ ಜಾಸ್ತಿ, ಹುಡುಕೊಂಡು ಮಾಡೋದಕ್ಕೆ ಫಲ ಜಾಸ್ತಿ. ಆದ್ರಿಂದ ವೇದವ್ಯಾಸರು ಏನ್ ಮಾಡಲಿಲ್ಲ, ವೇದಗಳಲ್ಲಿ ಆಗಲಿ ಶಾಸ್ತ್ರಗಳಲ್ಲಿ ಆಗಲಿ ಏನ್ ಮಾಡಿದ್ದಾರೆ, ಒಂದೇ ಕಡೆ ಹೇಳೋದಿಲ್ಲ, ಒಂದೇ ಬೇರೆ ಕಡೆ ಯಾತಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಅದಕ್ಕೆ ತಕ್ಕಂತೆ ಅವರು ಹುಡುಕೊಂಡು ನೋಡ್ಲಿ. ಆ ಹುಡುಕಿದ್ದಕ್ಕೂ ಫಲ, ಮತ್ತೆ ಹುಡುಕೋ ಎಫರ್ಟ್ಸ್ ಹಾಕ್ತಾರಲ್ಲ ಅದಕ್ಕೂ ಫಲ. ಕೆಲವು ಕೋರ್ಸ್ ಮಾಡೋದಕ್ಕೂ ಕೂಡ ಸಂಬಳ ಕೊಟ್ಟು ಓದಿಸ್ತಾರಲ್ಲ, ಹಾಗೆ ಗೊತ್ತಾಯ್ತಿಲ್ಲ. ಓದ್ಬೇಕಾದ್ರೂ ಸಂಬಳ, ಓದಿದ ಮೇಲೆ ಮತ್ತೆ ಇನ್ಕ್ರಿಮೆಂಟ್, ಸಂಬಳ ಕಟ್ಟು ಫುಲ್ ಸ್ಯಾಲರಿ ಕೊಟ್ಟ ಹಾಗೆ ಓದಿಸ್ತಾರೋ ಆ ತರ ಪ್ರಯೋಜನ ಇದೆ. ಇವನಿ ನೋಡಿದ್ರೆ ರಜನೂ ಸಿಗಲಿಲ್ಲ, ಈ ಕಡೆ ಓದ್ಲೂ ಇಲ್ಲ, ಒಂದು ಪ್ರಮೋಷನ್ ಹಾಗೇನು ದಡ್ಡ ಅನ್ಕೊಂಡ, ಆಮೇಲೆ ನೋಡಿದ್ರೆ ತಾನೇ ದಡ್ಡ ಅಂತ ಗೊತ್ತಾಯ್ತು. ಓದ್ದವನು ದಡ್ಡ ಅಂತ ಇವನು ತಿಳ್ಕೊಂಡ ಫಸ್ಟ್, ಆಮೇಲೆ ಓದ್ದಿದ್ದ ತಾನೇ ದಡ್ಡ ಅಂತ ಆಮೇಲೆ ಗೊತ್ತಾಯ್ತು. ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತ. ಆದ್ರಿಂದ ಹೆಚ್ಚೆಚ್ಚು ಗುಣೋಪಸಂಹಾರ ಬಹಳ ಮುಖ್ಯ. ಅದೇ ರೀತಿ ಸರ್ವ ಮುಳುಗಡಿದೆ ಈಗ, ಸರ್ವಮುರು ಏನ್ ಮಾಡ್ಬೇಕು, ಅದನ್ನ ಓದ್ದೆ ಅಲ್ಲೇ ಬಿಟ್ಬಿಟ್ಟ, ಇದನ್ನ ಓದ್ದೆ ಇಲ್ಲೇ ಬಿಟ್ಬಿಟ್ಟ, ಏನ್ ಮಾಡ್ಬೇಕು, ಎಲ್ಲ ಓದಿ ಸೇರಿಸ್ಕೊಂಡಾಗ ಏನಾಯ್ತು ಈಗ, ಹೊಸ ವಿಷಯ ಬಂತ. ಅರ್ಥ ಆಯ್ತು? ಪ್ರತಿಯೊಬ್ಬ ಬರೀ ಪಲ್ಯ ತಿಂದ್ರೆ ಹೇಗಿರುತ್ತೆ, ಅನ್ನ ಕಲ್ಸ್ಕೊಂಡ್ರೆ ಹೇಗಿರುತ್ತೆ? ಬರೀ ಪಲ್ಯದ ರುಚಿ ಇರಬಹುದು, ಅನ್ನಕ್ಕೆ ಸೇರಿಸ್ಕೊಂಡಾಗ ಏನಾಯ್ತು? ಅಥವಾ ಬರೀ ಅನ್ನ ತಿಂದ್ರೆ ಅದೊಂದು ರುಚಿ, ಅದೆಲ್ಲ ಸೇರಿಸಿದಾಗ ಹೇಗೆ ರುಚಿ ಬೇರೆ ಆಗ್ತಾವೆ. ಅದಕ್ಕೆ ಉಪ್ಪಿನಕಾಯಿ ಬೇರೆ ಸೇರಿಸ್ತಾರೆ, ಮತ್ತೆ ಅದಕ್ಕೆ ಇನ್ನೇನು ಮಾಡ್ತಾರೆ, ಅದೊಂದು ಅದರಲ್ಲೇನೆ ಅದು ವ್ಯತ್ಯಾಸ ಆಗ್ತಾ ಹೋಯ್ತು. ಸೇರಿಸ್ಕೊಂಡಷ್ಟು ಕೂಡ ಏನಾಯ್ತು ಈಗ, ಸುಖ ವಿಶೇಷ, ರುಚಿ ವಿಶೇಷ ಆಗೋ ಸುಖ ವಿಶೇಷ ಆಗಿ. ಬರೀ ತಿಂದ್ರೆ ಬರೀ ಪಾಯಸ ಮಾಡಿದ್ದ ರುಚಿ ಇದೆ, ಏಲಕ್ಕಿ ಗೋಡಂಬಿ ಹಾಕಿದ ಆಯ್ತು, ದ್ರಾಕ್ಷಿ ಆಯ್ತಾ, ಮತ್ತೆ ಹಾಗೆ ಕೇಸರಿ ಆಗಿ ಶುರು ಮಾಡಿದೆ, ಮತ್ತೆ ಏನಾಯ್ತು ಈಗ, ಬೇರೆ ಟೇಸ್ಟ್ ಚೇಂಜ್ ಆಗ್ಲಿಕ್ಕೆ ಶುರುವಾಯ್ತು. ಯದ್ಯಪಿ ಅದು ಪಾಯಸ ಇದು ಪಾಯಸನೇ, ಏನು ಹಾಕದೆ ಹೋದ್ರು ಪಾಯಸ, ಎಲ್ಲ ಹಾಕಿದ್ರು ಪಾಯಸ, ಅದು ವಿಶೇಷ ಅಂಶ ಹೇಗೆ ಬಂತು, ಇವಳು ಉಪಸಂಹಾರ ಮಾಡು, ಅದು ಎಲ್ಲ ಗುಣಗಳು ಸೇರಿಸ್ಕೋಬೇಕು ಒಂದು ಕಡೆಗೆ, ಅದು ಭಾರಿ ವಿಶೇಷ. ಏವಂ ಚ ಗುಣಾಭಿಧಾನಸ್ಯ ಶ್ರವಣ ಪಾಠಾವಪಿ ಪ್ರಯೋಜನಂ ನ ಧ್ಯಾನಮೇವ ಇತ್ಯತಃ ವಿದ್ಯಾಭಿಹಿ ಬ್ರಹ್ಮಕರ್ಮ ವಿದ್ಯಾಭಿಹಿ. ವಿದ್ಯಾಶಬ್ದಕ್ಕೆ ಬ್ರಹ್ಮ ಕರ್ಮ ವಿದ್ಯಾಭಿಹಿ, ಬ್ರಹ್ಮವಿದ್ಯಾ ಬ್ರಹ್ಮಕರ್ಮ ವಿದ್ಯಾ. ಬ್ರಹ್ಮವಿದ್ಯಾ ಅಂದರೆ ಬರೀ ಜ್ಞಾನ, ಕರ್ಮವಿದ್ಯಾ ಅಂದರೆ ಕರ್ಮಯೋಗ, ಎರಡರ ಪ್ರಯೋಜನ ಕೂಡ ಸಾಕಷ್ಟು ಇರೋದ್ರಿಂದ ಏನೂ ದೋಷ ಇಲ್ಲ. ದೇವ್ರ ಪೂಜೆ ಮಾಡೋಣ, ಮತ್ತೆ ದೇವ್ರ ಪೂಜೆ ಮಾಡ್ಕೊಂಡು ನೋಡ್ಕೊಂಡ, ವಿಶೇಷಾಂಶ ಗೊತ್ತಾಯ್ತು, ಯಾವುದೋ ಒಂದು ಕಡೆ ತಾನು ಮಾಡ್ತಕ್ಕಂಥ ಲೋಪ ಗೊತ್ತಾಯ್ತು, ಆದ್ದರಿಂದ ಅದು ಗುಣ ಆಯ್ತು, ಅವ್ರ ದೋಷ ಆಗಲೇ ಇಲ್ಲ. ಏವಜ್ಜ ಗುಣಾಭಿಧಾನಸ್ಯ ಶ್ರವಣ ಪಾಠಾವಪಿ ಪ್ರಯೋಜನಂ ನ ಧ್ಯಾನಮೇವ ಇತ್ಯತಃ. ಆಯ್ತು ಬಿಡಿ, ಶ್ರವಣ ಮಾಡೋಣ ಪಾಠ ಮಾಡೋಣ, ಅದನ್ನ ಯಾಕೆ ಧ್ಯಾನ ಯಾಕೆ ಮಾಡಬೇಕು ಅಂದರೆ ಗುಣಃ ಇತಿ. ಗುಣ ಹೇಳಿರೋದೇ ಧ್ಯಾನ ಮಾಡಕ್ಕಂದ ಮೇಲೆ ಧ್ಯಾನ ಯಾತಕ್ಕೆ ಮಾಡೋಣ ಅಂತ ಕೇಳಬೇಡ. ಶ್ರವಣ ದೇಹೇ ಜ್ಞಾನಾದ್ಯರ್ಥತ್ವೇನ ನ ತದ್ಗುಣ ಕಥನಸ್ಯ ಮುಖ್ಯಂ ಪ್ರಯೋಜನಮಿತಿ ಭಾವ. ಮುಖ್ಯ ಗುರಿ ಧ್ಯಾನ. ಇವತ್ತು ಬಡಿಸಿದ್ದು ಸ್ವಲ್ಪ ರುಚಿ ನೋಡಿಟ್ಬಿಟ್ರೆ ತಿಂದಾಗ ಆಗೋದಿಲ್ಲ, ಏನು ಮಾಡಬೇಕು ಅದನ್ನ ರುಚಿ ನೋಡ್ತೀವಿ, ಅದೇನು ಮಾಡಬೇಕು, ಒಳಗೆ ನುಂಗಬೇಕಲ್ಲ, ನುಂಗದೇ ಧ್ಯಾನ. ತೆಗೆದಿಟ್ಬಿಟ್ರೆ ಏನಾಯ್ತು, ಈಗ ಎಲ್ಲ ಬಾಯಿಲಿಟ್ಕೊಂಡು ಮುಚ್ಚಿಟ್ಟ ಮುಚ್ಚಿಟ್ಟ ಅಷ್ಟೇ. ಆ ರುಚಿ ಗೊತ್ತಾಯ್ತು ಅವ್ರಿಗೆ, ಏನು ಗೊತ್ತಾಗಲಿಲ್ಲ, ಅದರಿಂದ ಆಗ ತೃಪ್ತಿ ಸಿಗಲಿಲ್ಲ. ರುಚಿ ಜ್ಞಾನ ಬೇರೆ, ತೃಪ್ತಿ ಜ್ಞಾನ ಬೇರೆ. ತೃಪ್ತಿ ಬರೋದು ಯಾವಾಗ, ಅದನ್ನು ತಿಂದರೆ. ಅದ ರೀತಿ ಧ್ಯಾನ ಅಂಬೋದು ಅಲ್ಟಿಮೇಟ್. ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗದ್ರೆ ಏನು ಮಾಡಬೇಕು, ಯಾವಾಗಲೂ ಧ್ಯಾನನೇ ಮಾಡಬೇಕು. ಧ್ಯಾನಮೇವ ಇತ್ಯತಃ ಧ್ಯಾನೇ ಇತಿ. ಜ್ಞಾನಮಪಿ ಧ್ಯಾನೋಪಯೋಗಿತೆಯ ಪ್ರಯೋಜನಮನ ಮುಖ್ಯವಿತಿ ಭಾವ. ಆದ್ದರಿಂದ ಬಹಳ ಮುಖ್ಯವಾದ ಪ್ರಯೋಜನ ಧ್ಯಾನನೇ. ಅದಾಗದೇ ಇದ್ದವ್ರಿಗೆ ಜ್ಞಾನ ಸರಿ, ಆಗದೇ ಇಲ್ಲ ಮಾತು ಬೇರೆ. ತಥಾಪಿ ಜ್ಞಾನಸ್ಯ ಪ್ರಯೋಜನತ್ವಾತ್ ನ ಧ್ಯಾನಮೇವ ಇತ್ಯತಃ ಜ್ಞಾನೇ. ಜ್ಞಾನಕ್ಕೆ ಪ್ರಯೋಜನ ಎಂದ್ರೆ ಧ್ಯಾನನೇ ಅಂತ ಕೇಳಿದ್ರೆ ಜ್ಞಾನ ಹೌದು, ಆದರೆ ಕಂಪಲ್ಸರಿ ಅದು ಮಾತ್ರ ಅಲ್ಲ. ಧ್ಯಾನ ಅಂಬೋದು ಕಂಪಲ್ಸರಿನೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಧ್ಯಾನ ಮಾತ್ರ ಸಾಧ್ಯವಾದಷ್ಟು ಮಾಡಬೇಕು. ಧ್ಯಾನ ಮಾಡೋ ಕಾರಣ ಇಲ್ಲ ಅಂತೇಳಿ ಏನ್ ಬಿಡಬಾರ್ದು, ತಿಳ್ಕೊಳ್ಳೋದೇನೆ ಬಿಡ್ಲಕ್ಕೆ ಹೋಗ್ಬಾರ್ದು. ಆ ಮುಂದೆ ಉಪದೇಶ ಬೇಕೋ ಬೇಡ ಪ್ರಶ್ನೆ ಅಲ್ಲ, ಈಗ ನಮಗೆ ಜ್ಞಾನ ಬೇಕೋ ಬೇಡ ಪ್ರಶ್ನೆ. ಜ್ಞಾನ ಮತ್ತು ಧ್ಯಾನ ಅಷ್ಟೇ ಹೊರತು ಉಪದೇಶ ಮಾಡ್ಕೊಂಡ್ ಬಿಡಬೇಕು ನೆಕ್ಸ್ಟ್ ಇಶ್ಯೂ, ಇದಕ್ಕೆ ಸೇರೋದಿಲ್ಲ. ಅದಕ್ಕೆ ಏನ್ ಹೇಳಿದ್ರು, ಅದೇನದು ಕಂಪಲ್ಸರಿ ಅಂತ ಹೇಳಿತ್ತು, ಮನುಷ್ಯರಿಗೆ ಕಂಪಲ್ಸರಿ ಅಂತ ಹೇಳಿದ್ರು ಅಷ್ಟೇ ಹೊರತು. ಹೌದು, ಮುಂದೇನೀಗ ಅಂತರ್ಭಾವ ಗುಣೋಪಸಂಹಾರ ಎರಡು. ಸಾಮಾನ್ಯತ ಗುಣೋಪಸಂಹಾರ ಬೇರೆ, ವಿಶೇಷತ ಗುಣೋಪಸಂಹಾರ ಬೇರೆ. ಸಾಮಾನ್ಯತ ಅಂದ್ರೆ ಏನು, ಸ್ವತಂತ್ರ ಎಲ್ಲಾ ಗುಣ ಸೇರ್ಕೊಂಡೋಯ್ತು ಸಾಮಾನ್ಯತ. ವಿಶೇಷತ ಅಂದ್ರೆ ಹೇಗೆ ಸೇರುತ್ತೆ ಅಂತ ಹೇಳು, ಗೊತ್ತಾಯ್ತು, ಅದೇನು ವಿಶೇಷ ಜ್ಞಾನ ಅರ್ಥ ಆಯ್ತಾ. ಈಗ ಸೇರಿಸಿ ಹಾಕೋದು ಒಂದ್ಸರ್ತೆ ಒಂದಿದ್ರೆ ಒಂದ್ ದ್ರಾಕ್ಷಿ ಹಾಕಿಬಿಟ್ರು, ತಿಳ್ಕೊಬೇಡ, ಒಂದ್ ಇಡೀ ಪಾಸಲ್ಲಿ ಒಂದ್ ದ್ರಾಕ್ಷಿ ಹಾಕಿದ್ದಾರೆ. ಇವೆರೋ ಸೇಂಜ್ ಇಸ್ ದೇರ್, ಆದ್ರೆ ನೂರಾರು ಹಾಕಿಬಿಟ್ಟಿದ್ದಾರೆ, ಅವಾಗ ಏನಾಯ್ತು, ವಿಶೇಷ ಫಲ ಬಂತು. ಆದ್ರೆ ಸಾಮಾನ್ಯತ ಬೇರೆ, ವಿಶೇಷ ಬೇರೆ. ಸಾಮಾನ್ಯತ ತುಳಸಿ ಹಾಕ್ಬೇಕಪ್ಪ ನಾವೀಗ, ಒಂದೇ ತುಳಸಿ ದಳ ಇದೆ ಅಡಿಗೆ, 20 ಐಟಮ್ಸ್ ಇದೆ, ಏನ್ ಮಾಡ್ತಾನೆ ಈಗ, ಒಂದೇ ತುಳಸಿ ಹಾಕ್ತಾನೆ ಮೂರು, ಒಂದೊಂದಕ್ಕೆ ಹಾಕಿದ್ರೆ. ನಾನು ಹೇಳ್ತಿರೋದು ಅದನ್ನೇ, ಒಂದೊಂದೇ ನಮ್ಮ ಸಂಸಾರ ಮಾಡೋದು ಬೇರೆ, ಸಾಮಾನ್ಯತ ಮಾಡೋದು ಬೇರೆ. ನಾಲ್ಕು ಗುಣ ಸಾಮಾನ್ಯತೆ ಮಾಡಿದ, ಆದ್ರೆ ಕಂಪಲ್ಸರಿ ಮಾತ್ರ ವಿಶೇಷತೆ ತಿಳ್ಕೋಬೇಕು. ಇನ್ನು ಹೆಚ್ಚು ಗುಣಗಳು ಬಂತು, ಅವಾಗ ಏನ್ ಮಾಡ್ದ, ಸ್ಪೆಷಲ್ಫಿಕ್ ಆಗಿ ತಿಳ್ಕೊಂಡ. ಒಂದು ಉದಾಹರಣೆ, ಎಲ್ಲಾ ಪುರಾಣಗಳು ದೇವರನ್ನೇ ಹೇಳುತ್ತೆ, ಸಾಮಾನ್ಯ ಕಾರಣ ಭಾಗವತದಲ್ಲಿ ಏನೇನು ಬಂದಿದೆ ತಿಳ್ಕೊಂಡ, ವಿಶೇಷ ಬಂತು. ವಿಷ್ಣು ಪುರಾಣದ ವಿಶೇಷ ಬಂತ, ಗೊತ್ತಾಯ್ತಾ, ಸಾಮಾನ್ಯ ಕಾರಣ ಬೆಳ್ಕೊಳ್ಳೋದು ಬೇರೆ, ವಿಶೇಷ ಆಕಾರ ತಿಳ್ಕೊಳ್ಳೋದು ಬೇರೆ. ಅದರಿಂದ ವ್ಯತ್ಯಾಸ ಹೇಳಿಲ್ಲ, ವುಡ್ ಅಂತ ತಿಳ್ಕೊಳ್ಳೋದು ಬೇರೆ, ಇದು ಟೀಕ್ ವುಡ್ ಅಂತ ತಿಳ್ಕೊಳ್ಳೋದು ಬೇರೆ. ವಿಶೇಷ ಬರಲಿಲ್ಲ ಈಗ ಆ ರೀತಿ ಹೌದು ಉಪವಾಸ. ಹೌದೌದು ಹೇಳಿದ್ರಲ್ಲ, ಸತ್ ಅಂದ್ರೆ ಉತ್ತಮವಾದ, ಜ್ಞಾನ ಅಂದ್ರೆ ಆನಂದ, ಜ್ಞಾನ ಆನಂದ ಅಂದ್ರೇನು, ಆನಂದ ನಮಗೆಲ್ಲ ಇರೋ ಆನಂದ ಉತ್ತಮನೂ ಅಲ್ಲ, ಜ್ಞಾನನೂ ಉತ್ತಮ ಅಲ್ಲ, ಆನಂದನೂ ಉತ್ತಮ ಅಲ್ಲ. ಯಾಕೆ, ಜ್ಞಾನಕ್ಕೆ ಸಂಶಯ ವಿಪರ್ಯಗಳು ಸೇರ್ಕೊಂಡಿದೆ, ಸುಖಕ್ಕೆ ದುಃಖ ಸೇರ್ಕೊಂಡ್ಬಿಟ್ಟಿದೆ, ದೇವರಿಗೆ ಅಂತದ್ ಯಾವುದೂ ಇಲ್ಲ. ಮತ್ತೆ ಅಪೂರ್ಣತ ಇದ್ದೇ ಇದೆ ನಮಗೆ, ಎಲ್ಲದಕ್ಕೂ ಕೂಡ ದೇವ್ರದ್ದು ಹಾಗಲ್ಲ. ಏನು ದೋಷ ಅಲ್ಲ, ಇದು ಇದು ಬರದಂತೆ ಇಂಟರ್ವ್ಯೂ ಇಂಟರಪ್ಟ್ ಆಗಬಾರ್ದು, ಇದು ಇರಬೇಕು, ಇದು ಯಾವ ಎಲ್ಲರಿಗೂ ಕಾಮನ್ ಇದು, ಎಲ್ಲರಿಗೂ ಕಾಮನ್, ಜೊತೆಗೆ ಸೇರಿಸ್ಬೇಕು. ದೋಷ ಇಲ್ಲ, ಯಥಾಶಕ್ತಿ ಯಥಾ ಸರಿಲ ವೆಚ್ಚ ತನ್ನ ನಿಯಮ ಹೇಳ್ಬಿಟ್ಟು, ಯಥಾಶಕ್ತಿ ಎಷ್ಟು ಬೇಕಾದ್ರೂ ಮಾಡಬಹುದು. ಇವ್ ನಾಲ್ಕು ಬಿಡದೆ ಮಾಡಬೇಕು, ಹೇಳಿಲ್ಲ ಆನ್ಸರ್ ಎನಿ ಸಿಕ್ಸ್ ಅಂಡ್ ವಿತ್ ಕಂಪಲ್ಸರಿ ಫೈವ್ ಅಂತ ಹಾಕಿರ್ತಾರೆ, ಕ್ವಶನ್ ನಂಬರ್ ಹಾಕಿರ್ತಾರೆ, 10 ಕೊಟ್ಟಿರ್ತಾನೆ, ಕೊಟ್ಟುಬಿಟ್ಟು 10th ಕ್ವಶನ್ ಇದು ಕಂಪಲ್ಸರಿ, ಉಳಿದ 5ರಲ್ಲಿ ಉಳಿದ 9ರಲ್ಲಿ ಎನಿ ಫೈವ್, ಆ ರೀತಿ ಕೊಟ್ಟಾಗ ನಾಲ್ಕು ಕಂಪಲ್ಸರಿ, ಉಳಿದಲ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಉಳಿದ ಒಂಬತ್ತರಲ್ಲಿ ಯಾವ್ದು ಐದು ಬೇಕಾದ್ರೆ ಹಚ್ಕೋಬಹುದು. ಆ ರೀತಿ ಇದ್ದಾಗ ಚತುರ್ಗುಣಗಳ ಉಪಾಸನೆ ಎಲ್ಲರಿಗೂ ಕಾಮನ್, ಯಾರೂ ಬಿಡಾಗಿಲ್ಲ. ಮನುಷ್ಯರಿಗೆ ಅದೇ ಎಂಡ್, ಅದು ಹೆಚ್ಚು ತಿಳ್ಕೊಟ್ರೆ ದೋಷ ಇಲ್ಲ. ಉಳಿದವರಿಗೆ ಮಾತ್ರ ಅಷ್ಟು ತಿಳ್ಕೊಟ್ರೆ ಸಾಲದು, ಮುಂದೆ ಹೋಗ್ತಾನೆ ಇರಬೇಕು. ಏನಾ ಅದಕ್ಕೆ ಹೇಳಿ ಜಾತಕ್ಕೆ ಹೇಳಿದ್ರು, ಇದೇ ತಿಳ್ಕೊಳಕ್ ಸಾಧ್ಯ ತಿಳ್ಕೊಡ್ರಿ ಅಂತ ಹೇಳಿದ್ದು. ಆ ಚಿಂತನೆ ಮಾಡೋದು ಶ್ರವಣಾದೇರ್ ಜ್ಞಾನಾದ್ಯರ್ಥತ್ವೇನ ತದ್ಗುಣ ಸಾಗತನಸ್ಯ ಮುಖ್ಯಂ ಪ್ರಯೋಜನಮಿತಿ ಭಾವ ತಥಾಪಿ ಜ್ಞಾನಸ್ಯ ಪ್ರಯೋಜನತ್ವನ್ನ ಧ್ಯಾನಮೇವ ಇತ್ಯತಃ ಜ್ಞಾನೇತಿ ಜ್ಞಾನಮಪಿ ಧ್ಯಾನೋಪಯೋಗಿತೆಯ ಪ್ರಯೋಜನಂ ನ ಮುಖ್ಯಮಿತಿ ಭಾವ ಅನ್ನೇನ ಜ್ಞಾನ ಮಾತ್ರೇಣ ಯದ್ಯಪಿ ಶ್ರವಣಾದೇಹೇ ಜನಲೋಕಾದಿಫಲಸ್ಯ ಪ್ರಯೋಜನತ್ವ ಸಂಭವ ತಥಾಪಿ ಮಹಾಫಲ ಜ್ಞಾನ ಸಾಧನತ್ವೇನ ವಿಹಿತಶ್ಚನ ತತ್ಫಲಮಿತಿ ಇರುವ ಸ್ವಾರಸ್ಯವನ್ನು ಹೇಳ್ತಾರೆ. ಧ್ಯಾನ ಪ್ರಯೋಜನ ಹೌದು, ಧ್ಯಾನ ಅದರ ಪ್ರಯೋಜನ. ಧ್ಯಾನ ಮಾಡಲಿಕ್ಕೆ ಬರದೆ ಹೋದರೆ ಬರೀ ಶ್ರವಣ ಮಾಡಿಕೊಂಡ್ರೂ ಕೂಡ ಏನಾಗುತ್ತಂತೆ, ವಿಶೇಷ ಬರದೆ ಬರೀ ಗೊತ್ತಿದ್ದವರಿಗೂ ಏನು ಪ್ರಯೋಜನ ಉಂಟು, ವಿಶೇಷ ಪ್ರಯೋಜನ. ಬದರಿಗೆ ಹೋಗಿಲ್ಲ ಅವರು, ಬದರಿ ವಿಷಯ ತಿಳ್ಕೊಂಡ. ಯಾರೋ ಕೇಳಿದ್ರು ಅಷ್ಟು ಗೈಡ್ ಮಾಡಕ್ ಬಂತ ಅವನಿಗೆ. ಬದರಿಗೆ ಹೋಗಿ ಬಂದವನೇ ಗೈಡ್ ಮಾಡೋ ರೀತಿ ಬೇರೆ ಇರಬಹುದು. ಆದ್ರೆ ಬರೀ ಬಗ್ಗೆ ತುಂಬಾ ತಿಳ್ಕೊಂಡಿದ್ದ ಅವನೇನ್ ಮಾಡ್ದ, ಡೀಟೇಲ್ಸ್ ಕೊಟ್ಟ. ಆ ರೀತಿ ಪ್ರಯೋಜನ ಬಂದಿರೋದ್ರಿಂದಾಗಿನೇ ಅದು ಬರೀತಾರೆ. ಬರೀ ಜ್ಞಾನಾದಿಗಳಿಂದ ಜನಲೋಕಾದಿಗಳು ಸಿಗುತ್ತೆ, ಜನಲೋಕಾದಿಗಳು. ಧ್ಯಾನದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ವ್ಯತ್ಯಾಸ ಇರೋದ್ರಿಂದಾಗಿನೇ ಜ್ಞಾನಕ್ಕೂ ಫಲ, ಧ್ಯಾನಕ್ಕೂ ಫಲ. ಧ್ಯಾನಕ್ಕೆ ಹೆಚ್ಚು ಫಲ ತಿಳ್ಕೊಂಡ, ಧ್ಯಾನ ಮಾಡಿದ್ರೆ ಭಾರಿ ಫಲ. ಆದ್ರಿಂದಾಗಿನೇ ತಿಳ್ಕೊಂಡಿರಬೇಕು. ನ ತತ್ಫಲವಿತಿ ನಿರ್ದುಷ್ಟ ಅಂದ್ರೆ ಏನು, ಉತ್ತಮ ಅಂತ ಅರ್ಥ. ನಮ್ಮದೊಂದು ದೋಷ ಅಂದ್ರೆ ದೋಷ ಇದ್ದಿದ್ದೇನಾಯ್ತು ಅಧಮ, ದೋಷ ಇಲ್ಲ ಅಂದ್ರೆ ಏನೋ ಉತ್ತಮ. ಸತ್ ಅಂತ ಎಲ್ಲೆಲ್ಲಿ ಹೇಳ್ತಾರೋ ನಿರ್ದುಷ್ಟ ದೋಷರಹಿತ. ದೋಷಗಳು ಏನೇನು ಅಂತ ಕೇಳಿದ್ರೆ ಪ್ರಶ್ನೆ, ಅಪೂರ್ಣತ ಒಂದು ದೋಷ, ಸಂಶಯ ವಿಪರ್ಯಯ ದೋಷ, ಸುಖ ದುಃಖ ಇರೋ ದೋಷ, ಇವೆಲ್ಲ ದೋಷಗಳು. ಅದು ಯಾವುದು ಇಲ್ಲ ಅಂತ ಹೇಳೋದಕ್ಕೋಸ್ಕರ ಸತ್ ಚಿತ್ ಆನಂದಾತ್ಮ. ಬರೀ ಆನಂದಾತ್ಮ ಅಂದ್ರೆ ಏನಾಗೋದು, ಚಿದಾನಂದಾತ್ಮ ಅಂದ್ರೆ ನಮ್ಮಲ್ಲೂ ಚಿತ್ ಇದೆ, ದೇವರಲ್ಲೂ ಇದೇನು ವ್ಯತ್ಯಾಸ, ನಮಗೂ ಆನಂದ ಇದೆ ದೇವರಿಗೂ ಆನಂದ ಇದೆ ಅಂತ ಪ್ರಶ್ನೆ ಬರೋದು. ಸತ್ ಅಂತ ಹಾಕಿದ್ರಿಂದ ಅದಕ್ಕೆ ಅಲ್ಲಿ ಹಾಕಿದ್ರು, ನರಸಿಂಹೋಖಿಲ ಜ್ಞಾನ ಮತದ್ವಂತ ದಿವಾಕರ ಜೈತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸಜ್ಞಾನ ಸತ್ಸುಖ ಅದು ಸೇರಿಸಿದ್ರಿಂದ ಮಹತ್ವ ಬಂದೋಯ್ತು. ಓಂ ಆತ್ಮಶಬ್ದ ಅಚ್ಚ ಬರೀ ಊಟ ಹಬ್ಬದ ಊಟ ಎಷ್ಟು ವೆರೈ ವೆರೈಟಿ ಚೇಂಜ್ ಆಗುತ್ತೆ ಇಮಿಡಿಯೇಟ್ಲಿ. ಹಬ್ಬದ ಊಟ ಅಂತ ಬರೀ ಹಾಕಿದರೆ ಆಗೋದಿಲ್ಲ, ಹಬ್ಬದ ಊಟ ಅಂತ ಅಷ್ಟು ಏನಾಯ್ತು, ಅದಕ್ಕೆ ಭಾರಿ ಮಹತ್ವ ಬಂತು. ಅಧ್ಯಯನಾಯ ಪ್ರಯೋಜನಾಭಾವ ಏನ ಪ್ರಯೋಜನ ಭಾವ ಪ್ರಯೋಜನ ಪ್ರಯೋಜನಾತ್ ಅಂತ ಬೇಕಾದ್ರೆ ಹೇಳ್ಬಹುದು. ಪ್ರಯೋಜನ ಭಾವ ಭಾವ ಅಂದ್ರೇನು ಇದೆ ಅಂತಾರೆ, ಪ್ರಯೋಜನ ಇರೋಣದರಿಂದ. ಎಲ್ಲಿ ಎಲ್ಲಿದೆ ಎಲ್ಲಿದೆ ಪ್ರಯೋಜನ, ಎಲ್ಲಿದೆ ಪ್ರಯೋಜನ, ಎಲ್ಲಿದೆ ಪ್ರಯೋಜನಾಭಾವಾತ್ ಅಲ್ಲ ಹೇಳ್ತೇನೆ. ಅದು ಅನ್ವಯ ಕ್ರಮ ಬೇರೆ ಹಾಗೆ ಎರಡು ರೀತಿ, ಉಪಸಂಹಾರದಿಂದ ಪ್ರಯೋಜನ ಭಾವ ಆಯ್ತಾ. ಆಧ್ಯಾನಾಯ ಈ ಸೂತ್ರದ ಅರ್ಥ ಏನು ಅಂದ್ರೆ, ಗುಣಗಳ ಉದ್ದೇಶ ಏನು ಅಂದ್ರೆ ಆಧ್ಯಾನಾಯ. ಯಾತಕ್ಕೆ ಅಂದ್ರೆ ಪ್ರಯೋಜನ ಅಭಾವ, ಬೇರೆ ಪ್ರಯೋಜನ ಇಲ್ಲ ಆದ್ರಿಂದ. ಅರ್ಥ ಆಯ್ತಾ, ಬೇರೆ ಪ್ರಯೋಜನ ಇಲ್ಲ ಆದ್ರಿಂದ ಏನು ಪ್ರಯೋಜನ, ಅದಕ್ಕೆ ಧ್ಯಾನನೇ ಪ್ರಯೋಜನ. ಅರ್ಥ ಆಯ್ತಾ, ಆದಿಕ್ಕೆ ನೆಗೆಟಿವ್ ಪಾಸಿಟಿವ್ ಮಾಡಿತ್ತು. ಗೊತ್ತಾಯ್ತಾ, ಪ್ರಯೋಜನ ಅಭಾವ ಪ್ರಯೋಜನ ಅಂತರಾಭಾವ ಆಚಾರ ಬರ್ದ ನೋಡಿ, ಪ್ರಯೋಜನ ಅಂತರಾಭಾವ ಅದಕ್ಕೆ ಪ್ರಯೋಜನ ಅಂತರ. ಪ್ರಯೋಜನ ಅಂತರ ಅಂದ್ರೇನು, ಬೇರೊಂದು ಪ್ರಯೋಜನ ಇಲ್ಲ. ಯಾವ ಪ್ರಯೋಜನ ಇದೆ, ಧ್ಯಾನನೇ ಪ್ರಯೋಜನ, ಧ್ಯಾನನೇ ಪ್ರಯೋಜನ. ಆ ಅರ್ಥದಲ್ಲಿ ತಗೊಂಡ್ರು, ಈ ಅರ್ಥದಲ್ಲಿ ತಗೊಂಡಿದ್ದಲ್ಲ ಅದನ್ನ, ಅದನ್ನ ಪಾಸಿಟಿವ್ ಮಾಡ್ಕೊಂಡ್ರೆ ಏನಾಗುತ್ತ, ಅದು ಪ್ರಯೋಜನ ಭಾವ ಅಂತಷ್ಟೇ. ಯಾವಾಗ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಪ್ರಯೋಜನ ಅಧ್ಯಯನ ಇವ ಬೇರೆ ಪ್ರಯೋಜನ ಅಭಾವ. ಬೇರೆ ಪ್ರಯೋಜನ ಅಭಾವ ಅಂತೇನರ್ಥ, ಈ ಪ್ರಯೋಜನ ಭಾವ ಅಂತ ಅರ್ಥ. ಈ ಪ್ರಯೋಜನ ಭಾವ ಬೇರೆ ಪ್ರಯೋಜನ ಅಭಾವ, ಅದಕ್ಕೆ ಪ್ರಯೋಜನ ಅಂತರ ಅಭಾವ ಅಂತ ಹೇಳಿ. ಬೇರೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಬೇಕೇ ಇರಲಿ, ಪ್ರಯೋಜನ ಅಂತರ ಅಭಾವ. ಓಂ ಆತ್ಮ ಶಬ್ದಾಚ ಓಂ ಆತ್ಮೇತ್ಯೇವ ಉಪಾಸೀತ ಇತ್ಯನು ಇತಿ ಅನುಪಸಂಹಾರ ಪ್ರಮಾಣ. ಮುಂದಿನ ವಾಕ್ಯ, ಏವಂ ಸರ್ವಗುಣೋಪಸಂಹಾರಂ ಪ್ರಮಾಣತ್ ಪ್ರಮಾಣೇನ ಸಮರ್ಥ್ಯ ಅನುಪಸಂಹಾರಂಚ ಸಮರ್ಥಯ ಸೂತ್ರಂ ಪಠಿತ್ವಾ ವ್ಯಾಚಷ್ಟೇ. ಈ ರೀತಿ ಎಲ್ಲಾ ಗುಣಗಳನ್ನ ಉಪಸಂಹಾರ ಮಾಡಬೇಕು ಅನ್ನೋದಕ್ಕೆ ಆಧಾರ ಕೊಟ್ಟು, ಈಗ ಮಾಡಲಿಕ್ಕಾಗದೆ ಹೋದರೆ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರೆ. ಆತ್ಮೇತಿ ಗುಣಾಂತರ ವ್ಯಾವೃತ್ತಿ ಪೂರ್ವಕ ಆತ್ಮತ್ವಸ್ಯ ಉಪಾಸನಾ ವಿಧಾನಾತ್ ಅನುಪಸಂಹಾರೋಪಿ ಸಿದ್ಧತಿ ಇತಿ ಭಾವ. ಕೆಲವೊಮ್ಮೆ ಅಶಕ್ತಿ ಮೊದಲಾದವುಗಳಿಂದ ಯೋಗ್ಯತೆನೇ ಇಲ್ಲ ಕೆಲವರು, ಯೋಗ್ಯತೆ ಶಕ್ತಿ ಇಲ್ಲ ಕೆಲವರು, ಅವ್ರೇನ್ ಮಾಡಬೇಕಾಗ, ಆತ್ಮಶಬ್ದ ಮಾತ್ರ ಬಿಡಾಗಿಲ್ಲ, ಆತ್ಮೇತ್ಯೇವ ಉಪಾಸೀತ ಅದನ್ನ ಮಾತ್ರ ಯಾವಾಗಲೂ ಉಪಾಸನೆ ಮಾಡಬೇಕು. ಅದಕ್ಕೆ ಅನುಪಸಂಹಾರ ಇದೆ. ಅನುಪಸಂಹಾರ ಅಂದ್ರೇನು, ಬೇರೆ ಏನು ಮಾಡ್ಲಿಕ್ಕಾಗದೆ ಹೋದ್ರೆ ಇಷ್ಟು ಮಾಡಿ, ಮಾಡ್ಲಿಕ್ಕಾಗದೆ ಹೋದ್ರೆ ಹೆಚ್ಚು ಮಾಡಿ, ಎರಡರ್ಥನೂ ಕೊಟ್ಟಿದ್ದ. ಸೊ ಇದರಿಂದ ಮಾಡೋರಿಗೆ ಒಳ್ಳೆ ಅನುಕೂಲ ಇದೆ, ಬಿಡೋರಿಗೆ ಪೂರ್ತಿ ಬಿಡಬೇಡಿ ಅಂತ ಎಚ್ಚರಿಕೆ ಇದೆ. ಪೂರ್ತಿ ಬಿಡಬೇಡಿ ಎಚ್ಚರಿಕೆ, ಮಾಡ್ಲಿಕ್ಕವರು ಎಷ್ಟು ಬೇಕಾದ್ರೂ ಮಾಡಿ. ಇನ್ನೊಂದು ಅದು ವಿಶೇಷ ಅಂಶ, ನಮ್ಮನ್ನು ಹಾಗೆ ಟೆಕ್ಸ್ಟ್ ಬುಕ್ ಓದಿ ರೆಫರೆನ್ಸ್ ಬುಕ್ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ಇದಿಲ್ಲ, ಅದಕ್ಕೆ ನಿರ್ಬಂಧ ಇಲ್ಲ. ಎಷ್ಟು ಹೇಳಿದ್ರು ಗುಡ್ ಅಂತ ಹೇಳ್ತಾರೆ, ಆದ್ರೆ ಟೆಕ್ಸ್ಟೇ ಬಿಟ್ಟು ಹೋದ್ರೆ ತಪ್ಪಾಗುತ್ತೆ. ಟೆಕ್ಸ್ಟ್ ಫುಲ್ ಕವರ್ ಮಾಡಿಕೊಂಡು ಮಾಡಿ ಖಾಲಿ ಇಟ್ಕೊ. ಕ್ಲಾಸ್ ಟೈಮ್ ಬೇರೆ ಇರ್ತಾರೆ, ಲೈಬ್ರರಿ ಕೂತ್ರೆ ಪ್ರಾಬ್ಲಮ್ ಇಲ್ಲ, ಕ್ಲಾಸ್ ತಡಬೇಕು ಲೈಬ್ರರಿ ಕೂತ್ರೆ ಪ್ರಾಬ್ಲಮ್. ಕ್ಲಾಸ್ ತಡೀತಾ ಇರ್ತಾರೆ ಲೈಬ್ರರಿಗೆ ಹೋಗ್ಬಿಟ್ಟಿದ್ದಾನೆ, ತಪ್ಪದು. ಆದ್ರೆ ಮನೆಗೆ ಹೋದ್ರೆ ಇನ್ನೂ ತಪ್ಪು, ಲೈಬ್ರರಿಗೆ ಹೋದ್ರೆ ತಪ್ಪು. ಆದ್ರೆ ಕ್ಲಾಸ್ ಎಲ್ಲ ಲೈಬ್ರರಿ ಕೂತಿದ್ದಾನೆ, ಅದೇನದು ಮನೆಗೆ ಹೋಗೋದಕ್ಕಿಂತ ಭಾರಿ ಗ್ರೇಟ್. ಈ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಯಾವ್ದು ಮುಖ್ಯ ಯಾವ್ದು ಅಮುಖ್ಯ ಅಂತ ತಿಳ್ಕೊಂಡು ನಡೆಸ್ಬೇಕು. ಯಾವಾಗಲೂ ಕೂಡ ನಾವೇನ್ ಮಾಡಿದ್ವಿ, ಅಮುಖ್ಯನೇ ಅರ್ಚ್ಕೊಳಕ್ ಹೋಗ್ಬಾರ್ದು. ಯಾವಾಗ ಯಾವ್ದು ಅರ್ಚ್ಕೋಬೇಕೋ ಮುಖ್ಯನ ಅರ್ಚ್ಕೋಬೇಕು. ಅಥೋ ನಾನು ಅವಧಾರಣಸ್ಯ ಅಯೋಗ ವ್ಯವಚ್ಛೇದಕತ್ವೇನ ಉಕ್ತತ್ವಾತ್ ಕಥಂ ಅನ್ಯಯೋಗ ವ್ಯವಚ್ಛೇದಕತ್ವ ಮಿತಿ ಪ್ರಾಪ್ತೇಶ್ಚ ಸಮಂಜಸಮಿತಿ ರೀತಿ ನ್ಯಾಯೇನ ಅವಿರೋಧ ಅಂತ ಹೇಳಿದ್ದಾನೆ. ಪ್ರಾಪ್ತೇಶ್ಚ ಸಮಂಜಸಂ ಅಂದ್ರೆ ಆತ್ಮಹತ್ಯೇವ ಉಪಾಸಿತ ಅಂತ ಹೇಳಬೇಕಾದ್ರೆ ಆತ್ಮ ಅಂತ ಉಪಾಸನೆ ಅಷ್ಟೇ ಸಾಕು ಅಂತ ಹೇಳಲಿಲ್ಲ, ಇಷ್ಟಾದ್ರೂ ಮಾಡಲೇಬೇಕು ಅಂತ ಅರ್ಥ, ಇದನ್ನು ಬಿಡಾಗಿಲ್ಲ ಅಂತ ಅರ್ಥ. ಅಥೋ ಯುಕ್ತತ್ವಾತ್ ಅನುಪಸಂಹಾರ ಉಪಸಂಹಾರ ಅನುಪಸಂಹಾರ ಯೋಹ ಉಪಪನ್ನಂ ಉಪಾಸನಮಿತಿ ಸಿದ್ಧಂ. ಅದಕ್ಕೆ ಯಾರಿಗೆ ಮಾಡೋಕ್ಕಿದೆ ಅವ್ರು ಉಪಸಂಹಾರ ಮಾಡಿಕೊಳ್ರಿ, ಮಾಡದೇ ಇದ್ದವ್ರು ಇಷ್ಟಾದ್ರೂ ಮಾಡಿ ಅಂತ ಹೇಳಿದ್ರಿಂದ ಯಾವುದು ವ್ಯರ್ಥ ಅಲ್ಲ. ಓಂ ಆತ್ಮಗೃಹೀತಿ ಇತರ ವದುತ್ತರಾತ್ವಂ ನಚ ಆನಂದಾದಯ ಪ್ರಧಾನಸ್ಯ ಇತಿ ಮುಕ್ತಿ ವಿರೋಧ ಯತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಇತಿವದೇವ ಆತ್ಮಶಬ್ದ ಗೃಹೀತಿ ಅತ್ರ ಹಿ ಏತೆ ಸರ್ವ ಏಕೀಭವಂತಿ ಇತಿ ಉತ್ತರಾತ್ ಆನಂದಾನುಭವತ್ವಾಚ್ಯ ನಿರ್ದೋಷತ್ವಾಚ್ಯ ಭಣ್ಯತೆ ನಿತ್ಯತ್ವಾಚ್ಯ ತಥಾತ್ಮೇತಿ ವೇದವಾದಿಭಿರೀಶ್ವರ ಇತಿ ಬೃಹತ್ತಂತ್ರೇ. ಆನಂದಾದಯ ಪ್ರಧಾನಸ್ಯ ಇತಿ ಮುಕ್ತಿ ವಿರೋಧ ನ. ನೀವು ನಾಲ್ಕನ್ನು ಹೇಳಲೇಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ವಿರೋಧ ಬಂತಲ್ಲ ಅಂದ್ರೆ ವಿರೋಧ ಬರಲಿಲ್ಲ. ಯತಃ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಒಂದ್ ಕಡೆ ಹೇಳಿದ್ರು, ವಿಜ್ಞಾನಂ ಆನಂದಂ ಬ್ರಹ್ಮ ಇನ್ನೊಂದ್ ಕಡೆ ಹೇಳಿದ್ರು. ಅದೇ ರೀತಿನೆ ಅಲ್ಲಿ ಅರ್ಥತಃ ವಿರೋಧ ಇಲ್ಲ, ಅದಕ್ಕೆ ಶಬ್ದ ಬೇರೆ ಇದ್ರು ಕೂಡ ಅರ್ಥ ಏನ ವ್ಯತ್ಯಾಸವಾಗಿಲ್ಲ. ಇತಿವದೇವ ಆತ್ಮಶಬ್ದ ಗೃಹೀತಿ, ಇಲ್ಲೂ ಕೂಡ ಆತ್ಮಶಬ್ದಕ್ಕೆ ಹಾಗೆ ಸತ್ಯಂ ಜ್ಞಾನಂ ಇದೆ, ಅಲ್ಲಿ ಜ್ಞಾನಂ ವಿಜ್ಞಾನಂ ಅಂತ ಹೇಳಿದ್ರು, ಸತ್ಯಂ ಅಂತ ಹೇಳಿದ್ರೆ ಆನಂದಂ ಅಂತ ಹೇಳಿದ್ರು, ಸತ್ಯ ಶಬ್ದಕ್ಕೆ ಆನಂದ ಅಂತ ಅರ್ಥ. ವರ್ಡಿಂಗ್ ಚೇಂಜ್ ಆದ್ರೂ ಕೂಡ ಅರ್ಥ ಬದಲಾಗಲಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಆತ್ಮಗೃಹೀತಿ ಇತರವಾದ ಉತ್ತರಾತ್ವ ಅನ್ನ ಅತ್ರ ಹಿ ಏತೇ ಸರ್ವ ಏಕೀಭವಂತಿ ಇತಿ ಉತ್ತರಾತ್. ಆತ್ಮಶಬ್ದ ಅಂಬುದೇನು ವಿಶೇಷ ಅಂದ್ರೆ ಎಲ್ಲಾ ಗುಣಗಳ ಅರ್ಥನೂ ಕೂಡ ಏನ್ ಮಾಡಕ್ ಬರುತ್ತಲ್ಲಿ ಪ್ಯಾಕ್ ಮಾಡಕ್ ಬರುತ್ತೆ. ಎಲ್ಲಾ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ಯಾವ ಶಬ್ದ ಬಹಳ ಮುಖ್ಯವಾದದ್ದು ಆತ್ಮ, ಅದಕ್ಕೆ ಸ್ವಶಬ್ದ ಅಂತ ಹಿಂದೆ ಕರೆದಿದ್ದಾರೆ. ಆತ್ಮಶಬ್ದ ಸ್ವಶಬ್ದ, ಆ ಅರ್ಥದಲ್ಲಿ ಮಹತ್ವ ಇದೆ, ಅದ್ರ ಉಪಾಸನೆ ಮಾಡಿ ಅಂತ ಅರ್ಥ. ಆನಂದಾನುಭವತ್ವಾಚ್ಯ ನಿರ್ದೋಷತ್ವಾಚ್ಯ ಭಣ್ಯತೆ, ಆತ್ಮಶಬ್ದಕ್ಕೇನರ್ಥ ಅಂದ್ರೆ ಆನಂದಾನುಭವ ಹೊಂದಿದವನು, ನಿರ್ದೋಷತ್ವಾಚ್ಯ ನಿರ್ದೋಷರಾದವನು, ನಿತ್ಯತ್ವಾಚ್ಯ ನಿತ್ಯನಾದವನು. ಈ ಮೂರರ್ಥ ಇಟ್ಕೊಂಡು ಆತ್ಮ ಇತಿ ವೇದವಾದಿ ಈಶ್ವರ ಭಣ್ಯತಿ, ದೇವರನ್ನು ಆತ್ಮ ಅಂತ ಕರೆಯುವ ಇಷ್ಟ ಅರ್ಥ ಬರೆಸಲು ಇಟ್ಕೊಂಡಿರ್ಬೇಕು. ಒಂದು ಆನಂದಾನುಭವ ಉಳ್ಳವನು, ಎರಡನೇದು ನಿರ್ದೋಷನಾದವನು, ಮೂರನೇದು ನಿತ್ಯವಾದವನು. ಇನ್ನು ಹೇಳೋದಾದರೆ ನಿತ್ಯವಾದ ನಿರ್ದೋಷವಾದ ಆನಂದಾನುಭವ ಹೊಂದಿದವನು, ನಿತ್ಯ ನಿರ್ದೋಷವಾದ ಆನಂದಾನುಭವ ಹೊಂದಿದವನು ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ವ್ಯತ್ಯಾಸ ಗೊತ್ತಾಯ್ತ. ನಿರ್ದೋಷವಾದ ಆನಂದ ಅಂತ ಹೇಳಿದ್ರಿಂದ ನಮ್ಮ ಆನಂದಕ್ಕೆ ದೋಷ ಇದೆ, ನಿತ್ಯ ಅಂತ ಹೇಳಿದ್ರಿಂದ ಮುಕ್ತರಿಗೆ ನಿತ್ಯ ಇರಬಹುದು. ಮೊದಲು ಇರಲಿಲ್ಲ ಸಂಸಾರದಲ್ಲಿ, ಸಂಸಾರದಲ್ಲಿ ಆಗ ಬಂತು. ಮಹಾಲಕ್ಷ್ಮಿಗೆ ನಿರ್ದುಃಖ ಸ್ವಾತಂತ್ರ್ಯ, ಅಸ್ವಾತಂತ್ರ್ಯನ ಒಂದು ರೀತಿ ದುಃಖನೇ, ಅಸ್ವಾತಂತ್ರ್ಯ ರೂಪ ದುಃಖನೂ ಇಲ್ಲ. ಆದ್ರಿಂದಾಗಿನ ಪರಮಾತ್ಮ ಅಬ್ಸಲ್ಯೂಟ್ ಆತ್ಮತ್ವ, ಉಳಿದವ್ರದೆಲ್ಲ ಸ್ವಲ್ಪ ಸ್ವಲ್ಪ ಆತ್ಮತ್ವ ಕಡಿಮೆ ಆಗ್ತಾ ಬಂತು. ಇತಿ ಬೃಹತ್ ಅಂದ್ರೆ ಅತ್ರ ಇತಿ ಆತ್ಮಗೃಹೀತಿ ಅಧಿಕರಣಂ, ಅತ್ರ ಈಶ್ವರ ಅಪರೋಕ್ಷ ಜ್ಞಾನ ಸಾಧನ ಉಪಾಸನಾಯ ಉಪಾಸನಾಯಾಮ್ ಆನಂದಾದಿ ನಿಯತಿ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ. ಆ ಏನ್ ಮಾಡಿದ್ರು, ಯಾವ್ದಾರು ರಾಕ್ ಮಾಡ್ತೀವಿ ಅಂತ ಹೇಳಕ್ ಹೋಗ್ಬೇಡ, ಕಂಪಲ್ಸರಿಯಾಗಿ ಆತ್ಮಹತ್ಯೆ ಮಾಡ್ಬೇಕು. ಎನಿ ಫೋರ್ ಅಂತ ಅರ್ಥ ಮಾಡ್ಕೋಬೇಕು, ಒಂದು ಮಾತ್ರ ಕಂಪಲ್ಸರಿನೇ. ಯಾವ್ದಿದು ಆತ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ ಅನ್ಯಥಾ ಉಕ್ತ ಆತ್ಮ ಅನ್ನೋದು ಭಾರಿ ಇಂಪಾರ್ಟೆಂಟ್ ಹೇಳಿದ ಮೇಲೆ ಆತ್ಮ ಅಂದ್ರೆ ದುಃಖ ಆನಂದ ಅನುಭವ ಸ್ವರೂಪ ಅಂತಾಯ್ತು, ಜೊತೆಗೆ ಸ್ವಾಮಿ ಅಂತಾಯ್ತು. ಸೊ ಸ್ವಾಮಿತ್ವ ಅನುಸಂಧಾನ ಅತ್ಯಂತ ಮುಖ್ಯ ಅಂತ ಹೇಳಿದ್ರೆ ನಾವು ದಾಸ ಅಂತ ಹೇಳೋ ಅತ್ಯಂತ ಮುಖ್ಯ ಅಂತಾಯ್ತು. ದೇವರು ಸ್ವಾಮಿ ಅಂದ್ರೆ ಏನರ್ಥ, ನಾವು ದಾಸರು ಅಂತ. ದೇವರು ಸ್ವಾಮಿ ಅಂತ ಉಪಾಸನೆ ಮಾಡಿ ಅಂದ್ರು ಒಂದೇ, ನಮ್ಮ ದಾಸ ಅಂತ ತಿಳ್ಕೊಳ್ಳಿ ಅಂದ್ರೂ ಒಂದೇನೆ. ಅದಕ್ಕೆ ದಾಸೋಪಾಸನೆ ಮಾಡಬೇಕಾದ್ರೆ ಏನಂತ ಇರಬೇಕು, ದ್ವೈತ ಇರಬೇಕು. ದ್ವೈತವನ್ನು ಮರಿಬೇಡಿ ಅಂತ ಅರ್ಥ. ಎಂತಹ ಪ್ರಸಂಗದಲ್ಲಿ ಏನ್ ಬಿಡಬಾರದು, ದ್ವೈತವನ್ನು ಮರಿಲಕ್ಕೆ ಹೋಗಬೇಡಿ. ಅದು ಆ ಪದ್ಧತಿ ಯಾವಾಗ್ಲೂ ಹೊಂದಿರಬೇಕು. ಏನೋ ವೇದ ಹೇಳದಂಗಾಯ್ತು. ತಮ್ಮ ನೋಡ್ಲಿಕ್ಕೆ ಆಸ್ಪತ್ರೆಯಲ್ಲಿ ಇರ್ತಾರೆ, ಎಲ್ಲರೂ ನೋಡಕ್ ಬರ್ತಿರ್ತಾರೆ, ಮಾಡ್ಕೊಂಡು ಮಾತಾಡಿಸ್ತಾರೆ. ದೊಡ್ಡವ್ರು ಬರ್ತಾರೆ, ಅವಾಗ ಏನ್ ಮಾಡಕ್ ಹೋಗ್ತಾನ ಅವನು? ಹೇಳಕ್ ಹೋಗ್ತಾರ. ಆಗ ಯಾಕಿದ್ರೆ ಇದಾಕಿರ್ತಾರೆ, ಹೇಳಕ್ ಬರ ಸ್ಥಿತಿಯಲ್ಲಿ ಇರೋದಿಲ್ಲ. ಬಟ್ ಏನ್ ಮಾಡಿ ರೆಸ್ಪಾಂಡ್ ಮಾಡ್ತಾನೆ, ಏನಂತ ದೊಡ್ಡವ್ರನ್ನ ತೋರಿಸೋದಕ್ಕೋಸ್ಕರ ಹೇಳೋ ಪ್ರಯತ್ನ ಮಾಡ್ತಾನೆ ಕೊನೆ ಪಕ್ಷ. ಅವಾಗ ಏನಾಗುತ್ತದ? ಸ್ವಾಮಿತ್ವ ಅನುಸಂಧಾನ ಮಾಡಿದ್ದಾನೆ ಅಂತ ಅರ್ಥ. ಸ್ವಾಮಿತ್ವ ಅನುಸಂಧಾನ ಯಾವಾಗಲೂ ಇರಬೇಕು. ಅದನ್ನೇ ಮಲಗಿ ಪರಮಾಧಾರ ದೀಪ ಆಡಲು ಉಡುತೆಗಳು. ಸ್ವಾಮಿ ಅಂತ ಮಲಗಿ ಪರಮಾಧಾರ ದೀಪ ಆಡಲು, ನಾನು ನೀನು ಒಂದೇ ಅಂತ ಪರಮಾಧಾರ ದೀಪ ಆಡಲು ಅಲ್ಲ. ನೀನು ಸ್ವಾಮಿ ಅಂತ ಪರಮಾಧಾರ ಪಾಡಿದ್ರೆ ಪರಮಾತ್ಮ ಏನ್ ಮಾಡ್ತಾನೆ? ಕೂತ್ಕೊಂಡು ಕೇಳ್ತಾನೆ. ಈ ಅನುಸಂಧಾನಕ್ಕೋಸ್ಕರ ಇವತ್ತು ಕೊಟ್ಟು ಹೇಳಿದ ಮಾತದು ಎಲ್ಲ ಬಂದ್ಬಿಡ. ಅದೇ ಅದು ಇನ್ನೂ ಕಂಡೆನ್ಸ್ ಮಾಡಿದ್ರೆ, ಎಲ್ಲಾ ಕಂಡೆನ್ಸ್ ಮಾಡಿದ್ರೆ ನಾಲ್ಕಾಯ್ತು. ನಾಲ್ಕನ್ನು ಕಂಡೆನ್ಸ್ ಮಾಡಿದ್ರೆ ಒಂದು ಬಂತು ಆತ್ಮ. ಅದನ್ನು ಕಂಡೆನ್ಸ್ ಮಾಡಬೇಡಿ ಅಂತ ಹೇಳಿದ್ರು. ಅದನ್ನು ಕಂಡೆನ್ಸ್ ಮಾಡಿ ನಿಂತೋಗ್ಬಿಡಕ್ ಪೂರ್ತಿಯಾಗಿ. ಅತ್ರ ಈಶ್ವರ ಅನ್ಯಥಾ ಉಕ್ತ ಅನುಪತ್ತಿ ಪ್ರಸಂಗಾತ್ ಸಾ ಸಮರ್ಥನೀಯ. ಇದು ಸಮರ್ಥನೆ ಮಾಡದೆ ಹೋಗಿದ್ರೆ ಹಿಂದಿಷ್ಟು ಮಾಡಬೇಕು ಅಂತ ಹೇಳಿದ್ದು ವ್ಯರ್ಥ ಆಗ್ತಿತ್ತು. ಅದಕ್ಕೆ ಹೇಳ್ತಾರೆ ಪ್ರಕೃತ ಭಗವದ್ಗುಣ ವಿಷಯ, ಭಗವದ್ಗುಣಗಳೇ ವಿಷಯ. ಕಿಂ ಆನಂದಾದಯ ಚತ್ವಾರೋಪಿ ಸರ್ವಮೋಕ್ಷೋಪಾಸ್ಯಾಹ ಉತ ಆತ್ಮತ್ವವೇತಿ ಸಂದೇಹ. ಆನಂದಾದಿ ನಾಲ್ಕನ್ನೇ ಎಲ್ಲರೂ ಮಾಡಬೇಕೋ ಅಥವಾ ಆತ್ಮ ಅಂತಾನೆ ಮಾಡಬೇಕು ಅಂತ ಪ್ರಶ್ನೆ. ಉಭಯತಾ ಮುಕ್ತಿ ಸಂದೇಹ ಬೀಜಂ. ಆತ್ಮೇತೇ ಉಪಾಸಿತ ಅಂತ ವಾಕ್ಯನೂ ಇದೆ, ಸಚ್ಚಿದಾನಂದ ಆತ್ಮೇತಿ ಅಂತ ಇನ್ನೊಂದು ವಾಕ್ಯನೂ ಇದೆ. ಆ ಸಂದೇಹ ಬಂದಾಗ ಆತ್ಮತ್ವೇವ ಸರ್ವೋಪಾಸ್ಯವಿತಿ ಪೂರ್ವಪಕ್ಷ. ಆತ್ಮತ್ವನೆ ಯಾವಾಗಲೂ ಮಾಡಬೇಕಂತ ಪೂರ್ವಪಕ್ಷ ಒಂದು. ಆತ್ಮೇತ್ಯ ಉಪಾಸೀತ ಅಂದ್ರೆ ಅವನ ಅರ್ಥ ಏನು ಅಂದ್ರೆ ಅಷ್ಟೇ ಮಾಡಿಬಿಡಿ ಸಾಕು ಅಂತ ಅವನ ವಾದ. ಅದಲ್ಲ, ಆಪತ್ಕಾಲಕ್ಕೆ ಮಾಡೋದನ್ನ ಯಾವ್ದಕ್ಕೆ ಮಾಡಬಾರದು? ಎಲ್ಲಾ ಕಾಲಕ್ಕೆ ಅನ್ವಯ ಮಾಡ್ಕೋಬಾರದು. ಇತಿ ಸಾವಧಾರಣ ಶ್ರುತಿ. ಆನಂದಾದಿ ತ್ರಯಲೋಪೇನ ಆತ್ಮತ್ವ ಮಾತ್ರೇಣ ಉಪಾಸನಸ್ಯ ಸುಶಕ್ಯತ್ವ. ಅದನ್ನೇ ಹೇಳಿದ, ನಾಲ್ಕಿದೆಯಲ್ಲ ಮೂರು ಬಿಟ್ಬಿಡೋಣ. ಆನಂದಾದಿ ತ್ರಯಲೋಪೇನ ಸತ್ ಚಿತ್ ಆನಂದ ಆತ್ಮ, ಮೊದಲು ಮೂರು ಬಿಟ್ಬಿಡೋಣ. ಎಷ್ಟು ಮಾಡ್ಕೊಳ್ಳೋಣ? ಆತ್ಮ ಒಂದೇ ಮಾಡ್ಕೋಬೇಡ, ಸಿಂಪಲ್ ಆಯ್ತಲ್ಲ ಅಂತ ಅವನ ವಾದ. ಉಪಾಸನ ಸುಶಕ್ಯತ್ವ ಈಶ್ವರ ಅಪರೋಕ್ಷ ಸಿದ್ಧಿ ಗುಣಲಾಭಾಚ್ಯ. ಮತ್ತೆ ಈಶ್ವರ ನೀವು ಭಾರಿ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದೀರಲ್ಲ, ಅದೇ ಅದೊಂದೇ ಮಾಡ್ಕೊಂಡು ಸಿಂಪಲ್ ಆಗಿ ಉದ್ಧಾರ ಆದ್ರೆ ಆಯ್ತಲ್ಲ. ಅತಃ ಆತ್ಮತ್ವಸ್ಯವ ಸರ್ವೋಪಾಸ್ಯತ್ವಾತ್ ಆನಂದಾದಯ ಪ್ರಧಾನಸ್ಯ ಇತ್ಯುಕ್ತಂ ಶ್ರುತ್ಯಾದಿ ವಿರೋಧಾತ್ ಅಯುಕ್ತಮಿತಿ. ಆದ್ರಿಂದ ನಾಲ್ಕು ಅಂತ ಹೇಳಿದ್ರೆಲ್ಲ ಸರಿಯಲ್ಲ, ಒಂದು ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಅಂತ ಹೇಳಿದ. ಸಿದ್ಧಾಂತ ಸೂತ್ರ ಉಪನ್ಯಾಸ್ಯ ವ್ಯಾಚಷ್ಟೇ ಆತ್ಮೇತಿ. ಈಗ ಹೇಳ್ತಾರೆ ಆ ಅರ್ಥ ಅದಕ್ಕಲ್ಲ. ಆತ್ಮೇತ್ಯವ ಉಪಾಸೀತ ಇದೆ ಸಾವಧಾರಣ ಶ್ರುತಿ ಬಲೇನ ಆತ್ಮತ್ವಸ್ಯವ ಅವಶ್ಯೋಪಾಸ್ಯತ್ವಂ ಅಭ್ಯುಪೇತ್ಯ ಆನಂದಾದಯ ಪ್ರಧಾನಸ್ಯ ಇತ್ಯುಕ್ತೇ ಶ್ರುತಿ ವಿರೋಧಾಭಿಧಾನಂ ನಯುಕ್ತಂ. ಅದಕ್ಕೆ ಅರ್ಥ ಆಗಿ ಮಾಡ್ಕೊಂಡೇ ಇಲ್ಲ, ತಪ್ಪಾಡ್ಕೊಂಬಿಟ್ಟೆ ಅಂತ ಹೇಳಿದ್ರು. ಆತ್ಮ ಇಷ್ಟೇ ಉಪಾಸನೆ ಮಾಡು ಅಂತ ಹೇಳಕ್ ಹೋಗ್ಲಿಲ್ಲ, ಇಷ್ಟಾದ್ರೂ ಉಪಾಸನೆ ಮಾಡು ಅಂತ ಹೇಳಿದ್ರು. ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಅವನಿಗೆ ಇಷ್ಟೇ ಅಂತ ತಿಳ್ಕೊಂಡು ಮಾಡ್ದ, ಇಷ್ಟಾದ್ರೂ ಮಾಡು ಅಂತ ಹೇಳಿದ್ ಒಂದು ಮಾತಿದೆ ಹೇಳಿಲ್ಲ. ಸಾವಿರ ಸುಳ್ಳು ಹೇಳಾದ್ರೆ ಮದುವೆ ಮಾಡಪ್ಪ ಅಂತ ತಿಳ್ಕೊಂಡ್ರೆ ಏನ್ ಅರ್ಥ ಮಾಡ್ಕೊಂಡ? ಸುಳ್ಳು ಹೇಳೇ ಮದುವೆ ಮಾಡ್ಕೋಬೇಕು ಅಂತ. ಆ ರೀತಿ ಆಯ್ತು ಅರ್ಥ. ಆ ಅರ್ಥ ಹೇಳಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಬರುತ್ತೆ, ಏನದು, ಸರ್ವಾರಂಭಾಗಿ ದೋಷೇಣ ಧೂಮೇನ ಅಗ್ನಿರಿವಾವೃತ. ಯಾವುದೇ ಕೆಲಸ ಮಾಡಿದ್ರು ಕೂಡ ಏನಿರ್ತದೆ, ಸ್ವಲ್ಪ ತಪ್ಪಿರಬಹುದು, ಅಗ್ನಿ ಜೊತೆ ಧೂಮ ಹೇಗೋ ಹಾಗೆ ಅಂತ ಹೇಳ್ಬಿಟ್ರು. ನಾವೇನ್ ಮಾಡೋದ್ರಿಂದ ಓ ತಪ್ಪೇ ಮಾಡ್ತಿರೋದು, ಯಾತಕ್ಕೆ ಅಂದ್ರೆ ತಪ್ಪಿರುತ್ತೆ ಅಂತ ಹೇಳ್ಬಿಟ್ಟಿದಾರಲ್ಲ. ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ಎಷ್ಟೇ ಕರೆಕ್ಟ್ ಮಾಡಿದ್ರು ತಪ್ಪೋದು ಮನುಷ್ಯ ಸ್ವಭಾವ. ಆದ್ರಿಂದ ಬಿ ಕೇರ್ಫುಲ್ ಅಂತ ಅರ್ಥನೆ ಹೊರತು ಅದನ್ನ ತಪ್ಪೇ ಮಾಡಿ ಅಂತ ಅರ್ಥ ಅಲ್ಲ ಅದಕ್ಕೆ. ತಪ್ಪು ಮಾಡಿದ್ರು ಸರಿ ಎಂಬ ಮಾತು, ಲೇಟ ಬಂದ್ರು ಪರವಾಗಿಲ್ಲ ಬಾ ಅಂದ, ಲೇಟ ಬರಕ್ಕೆ ಶುರು ಮಾಡಿದ ಆಮೇಲೆ. ಅವ್ರ ಉದ್ದೇಶ ಬಾ ಅಂತ ಹೇಳೋದಾಗಿತ್ತು ಹೊರತು ಲೇಟ ಬಾ ಅಂತ ಉದ್ದೇಶ ಆಗಿರಲಿಲ್ಲ. ತಾತ್ಪರ್ಯ ಇರೋದು ಎಲ್ಲಿಗ ಬರೋದ್ರಲ್ಲಿ, ಅದಿಲ್ಲ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಕೇಳಿದ್ರೆ ಡೋಂಟ್ ಡ್ರೈವ್ ಅಂತ ಅನ್ವಯ ಅಲ್ಲ. ಡೋಂಟ್ ಡ್ರೈವ್ ಅಂತ ಡ್ರೈವಿಂಗ್ ಮಾಡಿ ಲೈಸೆನ್ಸ್ ಹಾಕೊಡ್ಬೇಕು ಅದಕ್ಕೆ. ಸೊ ಅನ್ವಯ ಏನು, ಡ್ರಿಂಕ್ ಮಾಡಿ ಡ್ರೈವ್ ಮಾಡಬೇಡ ಅಂತ ಅರ್ಥನೆ ಹೊರತು ಬರೀ ಡೋಂಟ್ ಡ್ರಿಂಕ್ ಬೇಕಾದ್ರೆ ಮಾಡ್ಕೋಬಹುದು, ಅದು ತಪ್ಪಲ್ಲ. ಡ್ರೈವ್ ಅನ್ವಯ ಮಾಡಿ ಡೋಂಟ್ ಡ್ರಿಂಕ್ ಕರೆಕ್ಟೇ, ಡೋಂಟ್ ಡ್ರೈವ್ ಅಲ್ಲ, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಇದು ಅರ್ಥ ಮಾಡ್ಕೊಂಡ್ರೆ ಯಾರಿಗೆ ಅನ್ವಯ ಮಾಡೋಕೆ ಗೊತ್ತಾಗುತ್ತೆ. ಇದೆಲ್ಲ ಯಾತಕ್ಕೆ ಉಪಯೋಗ ಅಂದ್ರೆ ಕೆಲವತ್ರ ಅಪಾರ್ಥ ಮಾಡ್ಕೋತೀವಿ. ನಮ್ಮನ್ನ ಹಾಗೆ ಮಾಡ್ಕೊಂಡಿರೋದು ಈಗ ನಾಮಸ್ಮರಣೆ ಮಾಡು ಸಾಕು, ಶುರು ಮಾಡಬೇಡ, ಅಲ್ಲೇ ಶುರು ಮಾಡ್ಬಿಟ್ರೆ ಎಲ್ರು ಈಗ ನಾಮಸ್ಮರಣೆ ಮಾಡು ಸಾಕು, ಏನ್ ಮಾನಾಮಾನವ ಅಂದ್ರೆ ಮುಗಿದೋಯ್ತು ಅಷ್ಟೇ. ಆ ಮಾತ್ರ ಅಪಾರ್ಥ ಮಾಡ್ಕೊಂಡು ತಿಳಿದು ಏನೂ ಬರದೆ ಹೋದಾಗ ಅಷ್ಟಾದ್ರೂ ಮಾಡೋ ಅಂತ ಅವ್ರು ಹೇಳಿದ್ರೆ ಅಷ್ಟೇ ಮಾಡೋ ಅಂತ ತಿಳ್ಕೊಳ್ತಾನೆ, ತಪ್ಪಾಗಿರೋದು. ಈಗ ಹಾಡಾದ್ರೂ ಹೇಳಿ ದಾಸಾಯಿತ್ಯ ಹೇಳಿ ಅಂತ ಹೇಳಿದ್ರೆ ಅಷ್ಟೇ ನಿಲ್ಸುವಂತ ಅರ್ಥ ಆಗ್ಲಿಲ್ಲ ಅದಕ್ಕೆ. ಇನ್ನು ಓದಿ ದಾಸರೇ ಹೇಳೋದ್ರೆ ಅಷ್ಟು ನಿಲ್ಸಿ ಅಂತ ಹೇಳೋದೇ ಇಲ್ಲ. ವೇದವನ್ನು ಓದೋದ ವಿಪ್ರತ ಅನೇಕೆ ಅವರೇ ಹೇಳ್ಬಿಡ್ತಾರೆ. ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ, ಅದರಲ್ಲಿ ಬಿಟ್ಬಿಟ್ರು. ಎಷ್ಟು ಅಷ್ಟೇ ಓದುತ್ತೆ, ಅದರಲ್ಲೂ ಕೂಡ ಬರೀ ಪವಡಿ ಸುಪರಮಾತ್ಮನು ಮಂಗಳಂ ಜಯಮಂಗಳಂ ನಿತ್ಯ ಶುಭ ಅಷ್ಟೇ, ಬೇರೆ ಓದೋದಿಲ್ಲ. ಹರಿದಿರದಲ್ಲಿ ಉಂಡದ ಅವೆಲ್ಲ ಓದಬಾರದು, ಸೆಲೆಕ್ಟ್ ಮಾತ್ರ ಓದ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಸಂಕೋಚ ಮಾಡಿಕೊಂಡ ಗತಿ ಏನು, ಬಹಳ ತಪ್ಪು. ಪ್ರಧಾನ ಎಲ್ಲಿಗೆ ಅನ್ವಯ ಎಂಬುದನ್ನು ಯಾವಕಾರ ತೋರಿಸ್ತಾರೆ. ಈ ರೀತಿ ಅರ್ಥ ಮಾಡು. ಕಿಂ ನಾಮ ಆನಂದಾದಯ ಚತ್ವಾರೋ ಅಪಿ ಉಪಾಸ್ಯಾಯೇವ. ನಾಲ್ಕನ್ನು ಉಪಾಸನೆ ಮಾಡಲೇಬೇಕು. ಕುತಃ ಭವೇದೇತ ತ್ಯದಿ ಶ್ರೌತೋಯಂ ಆತ್ಮಶಬ್ದ ಸ್ವಾಮಿತ್ವ ಮಾತ್ರ ವಕ್ತಿ ನೈತದಸ್ತಿ. ಈ ಆತ್ಮಶಬ್ದಕ್ಕೆ ಬರೀ ಸ್ವಾಮಿತ್ವ ತುಂಬಾ ಅರ್ಥ ಇದೆ. ಸ್ವಾಮಿತ್ವ ಅಂತ ಅರ್ಥ ಇದ್ದೇ ಇದೆ. ಇಷ್ಟೆಲ್ಲ ಅರ್ಥ ಹೇಳೋದ್ರಿಂದ ಭಾರಿ ಪ್ಯಾಕ್ಡ್ ಅಂತ ಅರ್ಥ ಅದಕ್ಕೆ. ನೈತದಸ್ತಿ ತೀರ ಆನಂದಾದೀನಾಮಪಿ ಗೃಹೀತತ್ವಾತ್ ಸತ್ಯ ಜ್ಞಾನಾದಿ ವಾಕ್ಯಾದೇವ ಇತ್ಯರ್ಥ. ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಆಪತ್ಕಾರದಲ್ಲಿ ಹೇಳಿದ್ದೆ ಹೊರತು ಇಷ್ಟೇ ಮಾಡಿ ಅಂತ ಹೇಳಿದ ತಾತ್ಪರ್ಯ ಅಲ್ಲ. ಕುತೋಯಂ ಆತ್ಮಶಬ್ದ ಆನಂದಾದಿ ಅಧಿವಿಧ ಅಭಿದಾಯಕೋ ನ ಸ್ವಾಮಿತ್ವ ಮಾತ್ರ ಸ್ವಾಮಿತ್ವ ಮಾತ್ರ ವಚನ ಇತ್ಯತಃ ಅತ್ರೇ. ಬರೀ ಆದ ಸ್ವಾಮಿ ಅಂತ ಯಾಕೆ ಅರ್ಥ ಮಾಡ್ಕೋಬಾರದು, ಉಳಿದ ಯಾಕೆ ಅರ್ಥ ಮಾಡಬೇಕು ಅಂದ್ರೆ ಆಧಾರ ಇದೆ ಅಂತ ಬೃಹತ್ ತಂತ್ರ ಕೋಟ್ ಮಾಡಿದ್ವಿ. ಆ ವಿಷಯ ಮುಂದೆ ನಾಳೆ ಕಂಟಿನ್ಯೂ ಮಾಡೋದಿಲ್ಲ. ನಾಳೆಯಿಂದ ಅಲ್ಲಿ ಕಾರ್ಯಕ್ರಮ ಇದೆ, ಇಲ್ಲಿ ಪಾಠ ಇರೋದಿಲ್ಲ. 5ರವರೆಗೂ 15ರವರೆಗೂ ಪಾಠ ಇರೋದಿಲ್ಲ, 16 ಊರಲ್ಲಿ ಇರೋದಿಲ್ಲ, 17ರಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾ ಏನು ಹೌದು ಯಾವಾಗ ಧ್ಯಾನ ಎರಡು ವಿಧ, ಫಲೋದ್ದೇಶದ ಧ್ಯಾನನೂ ಇದೆ, ಫಲೋದ್ಯಾಸದ ಧ್ಯಾನ ಅದಕ್ಕೋಸ್ಕರ ಹೇಳಿದ್ ಅಲ್ಲ ಅಲ್ಲ ಅಲ್ಲ. ಧ್ಯಾನದ ಉದ್ದೇಶ ಏನಾಗಿದೆ ಅವರಿಗೀಗ ಫಲ ಕೇಳೋ ದೃಷ್ಟಿ ಇದೆ. ಉದಾಹರಣೆಗೆ ಹಿರಣ್ಯಕೇಶ ಮೊದಲಾದವರು ಕೂಡ ಧ್ಯಾನ ಮಾಡಿದ್ದಕ್ಕೆ ದರ್ಶನ ಕೊಟ್ಟಿದ್ರು. ಅಲ್ಲ ಯಾರನೇ ಧ್ಯಾನ ಮಾಡಲಿ, ಧ್ಯಾನ ಮಾಡಿದ್ದು ಮೊದಲ ಉದ್ದೇಶ ಏನಂದ್ರೆ ದೇವರು ಧ್ಯಾನ ಮಾಡಬೇಕಾದ್ರೂ ಕೂಡ ಎರಡು ಸ್ಟೇಜ್ ಇದೆ. ಫಲಾಪೇಕ್ಷೆಯ ಧ್ಯಾನ ಮಾಡುವ ಒಂದು ಇಂದ್ರಾದೇವತೆಗಳು ಅಶ್ವಜಾಗವನ್ನು ಮಾಡ್ತಾರೆ, ಇಂದ್ರ ಪದವಿ ಬರಲಿ ಅಂತ ಫಲ ಇದೆ. ಅರ್ಥ ಆಯ್ತಾ? ಅವರು ಇಂದ್ರಾದಿಗಳ ಆರಾಧನೆ ಮಾಡಿದ್ರೆ ದೇವರನ್ನೇ ಮಾಡ್ತಿರೋದು, ಅಶ್ವೇದ ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡ್ತಾರೆ, ಅಲ್ಲಿ ಧ್ಯಾನ ಮಾಡಿಯೇ ಮಾಡ್ತಾರೆ. ಇಂದ್ರ ಪದವಿ ಉದ್ದೇಶ ಅದರಲ್ಲಿ ಇದು ಸೇರ್ಕೊಂಡಿದೆ. ಅದಕ್ಕಿಂತ ಯಾವುದು ಇಂದ್ರ ಪದವಿ ಬಂತೀಗ ಯಾಕೆ ಧ್ಯಾನ ಮಾಡ್ತಾರೆ, ಅದೇನದೀಗ ಇನ್ನೂ ಸ್ಟ್ರೇಟ್ ಅದು. ಈಗ ಉದಾಹರಣೆ ನಮ್ಮಲ್ಲೇ ತೊಗೊಂಡು ಕ್ವಾಲಿಫಿಕೇಶನ್ ಬರೋವರೆಗೂ ಓದ್ತಾರೆ, ಎಕ್ಸಾಮ್ ಮುಗಿದ್ರು ಓದ್ತಾರೆ, ಇದೊಂದು ಉದ್ದೇಶ ಇದೆ ಪರೀಕ್ಷೆಗೆ. ಆಮೇಲೆ ಮತ್ತೆ ಓದ್ತಾನೆ, ಅದೇನದು? ಅದು ಬರೀ ಜ್ಞಾನವೃದ್ಧಿ ಅಷ್ಟೇ, ಇನ್ನು ಕಾಮಾಗಿ ಓದ್ತಾನೆ. ಯಾತಕ್ಕೆ ಅಂದ್ರೆ ಈ ಟೆನ್ಷನ್ ಇಲ್ಲ, ಪೂರ್ತಿ ಓದ್ತೀನಿ ಅಂತೆ. ಎಷ್ಟು ವ್ಯತ್ಯಾಸ ಇದೆ ಈಗ, ಡಿಗ್ರಿಗೋಸ್ಕರ ಓದೋದು ಬೇರೆ, ಎಕ್ಸಾಮ್ಗೆ ಓದೋದು ಬೇರೆ, ಆಮೇಲೆ ಓದೋದು ಬೇರೆ. ಇಂದ್ರದೇವರ ಧ್ಯಾನ ಎರಡು ಹಂತದಲ್ಲಿದೆ, ಫಸ್ಟ್ ಧ್ಯಾನ ಇಂದ್ರ ಪದವಿ ಬರಬೇಕು ಅಂತ ಹೇಳಿ, ಆಮೇಲೆ ಧ್ಯಾನ ಮೋಕ್ಷ ಮತ್ತು ಆನಂದಾಚೆ ಇದೆ. ಎರಡರಲ್ಲಿ ಯಾವ್ದು ದೊಡ್ಡದು ಅಂದ್ರೆ ಇದು ದೊಡ್ಡದು. ಇದು ಆ ದೊಡ್ಡದಾಗಿದ್ದಕ್ಕೆ ಇಂದ್ರ ಪದವಿ ಬಂದ ಮೇಲೆ ಸಾಧನೆ ಜಾಸ್ತಿ ಆಯ್ತು ಅವರಿಗೆ. ಇದು ದೊಡ್ಡದಕ್ಕೆ ಅದು ದೊಡ್ಡದಾಯ್ತ. ದೇರ್ಫೋರ್ ಧ್ಯಾನದಲ್ಲಿ ಎರಡು ಅಂಶ ಇರಲೇಬೇಕು, ಇಲ್ಲದವರು ಸಾಧ್ಯ ಇಲ್ಲ. ಆ ಧ್ಯಾನದ ಫಲದಲ್ಲಿ ಎರಡು ವಿಧ, ಮತ್ತೆ ನಿಷಿದ್ಧ ಫಲ ಕೇಳೋದು ಬೇಡ, ಅದು ಬ್ರ್ಯಾಂಡ್ ಅದು. ಆದ್ರೆ ವಿಹಿತ ಫಲ ಕೇಳೋದಿದೆ, ಅದು ತತ್ತ ಪದವಿ ಯೋಗ್ಯರಾದವರು ಮಾತ್ರ ಅಲ್ಲೋಡ್, ಬೇರೆಯವ್ರು ಕೇಳ. ಅದೇ ಏನಾದ್ರೂ ಇವತ್ತು ಇಂದ್ರ ಪದವಿ ಯೋಗ್ಯತೆ ಅಲ್ಲದೇ ಇದ್ದವ್ರು ಮಾಡಿಬಿಟ್ರೆ ತಪ್ಪಾಗುತ್ತೆ, ಯೋಗ್ಯರಾದವರು ಮಾತ್ರ ಮಾಡೋದು, ಬೇರೆಯವ್ರು ಮಾಡಾಗಿಲ್ಲ. ಅದು ಸಕಾಮನೆ, ಅದು ಸಕಾಮನೆ. ಆದ್ರೆ ಇಂದ್ರ ಪದವಿ ಬಂದ್ಮೇಲೆ ಮಾಡಿದ್ರೆ ಟೋಟಲಿ ನಿಷ್ಕಾಮ, ಭಾರಿ ಶ್ರೇಷ್ಠ. ಏತ್ವಾಬರಣ್ಯ ಭಾವೇನ, ಅದೇ ತಾನೇ ಈಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಮಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ.